ओ नमः अभ्रमं भंगरहितं अजडं विमलं सदा आनंदतीर्थमतुलं भजेतापत्रयापहं मिथ्यासिद्धान्तदुद्धान्त विद्वांसचक्षणः जयतीर्थाख्यतनिर्भासतां नो हृदम्बरे अर्तिकल्पितकल्पोऽयं प्रत्यर्थिगजकेसरि व्यासतीर्थ गुरुर्भूयाद् अस्मदिष्टातसिद्धये तपोविद्याविरक्त्यादि सद्गुणौघाकरानहं वादिराजगुरून् वन्दे हैक्रीपदाश्रयान् पूज्याय राघवेन्द्राय सच्चिधर्मरताय च भजतां कल्पवृक्षाय नमतां कामधेनवे दुर्वादिध्वान्त्रवये वैष्णवेन्दीवरेन्दवे श्रीराघवेन्द्रगुरवे नमो चिन्तयाळवे आपादमणिपर्यन्तं गुरूणामाक्तं स्मरेत् तेन विघ्नाः प्रणश्यन्ति सिद्धिं च मनोरथाः हरिः ओं श्रीगुरुभ्यो नमः देवं नारायणं नत्वा सर्वदोषविवर्जितं परिपूर्णं गुरुंसान् गीतार्थं वक्ष्यामिलेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते गुणगणनिलयं पतिं रमायाः जगदघदहनं च वासवीसूनुं मुनिकुलतिलकं च पूर्णबोधं गुरुमपि परमं गुरुं च मे वन्दे लक्ष्मीनारायणं नत्वा पूर्णबोधान् गुरूनपि कुर्मः श्रीकृष्णगीतायाः भाष्याद्युक्तार्थसङ्ग्रहं ನಾವು ಭಗವದ್ಗೀತೆಯ ಅರ್ಥ ಅನುಸಂಧಾನ ಅದು ಮಾಡ್ತಾ ಬಂದಿದ್ದೀವಿ. ಉಪೋದ್ಘಾತ ಆಚಾರ್ಯರು ಮೊದಲನೇ ಅಧ್ಯಾಯಕ್ಕೆ ಪ್ರತ್ಯೇಕವಾಗಿ ಶ್ಲೋಕಗಳಿಗೆ ಯಾವುದಕ್ಕೂ ವ್ಯಾಖ್ಯಾನ ಮಾಡಲಿಲ್ಲ. ಆದರೆ ಉಪೋದ್ಘಾತ ರೂಪಕವಾಗಿ ಭಾಷ್ಯ ತಾತ್ಪರ್ಯ ಎರಡಕ್ಕೂ ಕೂಡ ವ್ಯಾಖ್ಯಾನ ಹೊರಟಿದ್ದು ಏನು, ಅದರಲ್ಲಿರುವ ವಿಷಯಗಳೇನು ಅಂತ ನಮಗೆ ತಿಳಿಸಿಕೊಡ್ತಾ ಬಂದಿದ್ದಾರೆ. ಅದನ್ನು ನಾವು ನೋಡ್ತಾ ಬಂದಿದ್ದೀವಿ. ಅಲ್ಲಿ ನೋಡುವಾಗ ಭಾಷ್ಯದ ಮೊದಲು ಇನ್ನು ತಾತ್ಪರ್ಯದ ಮಂಗಳಾಚರಣ ಶ್ಲೋಕವನ್ನು ಮಾತ್ರ ಮಾಡಿದ್ದೀವಿ. ಭಾಷ್ಯದಲ್ಲಿ ಮಾತ್ರ ಆಚಾರ್ಯರು ಹೇಳಿದ ಮಾತುಗಳನ್ನು ನೋಡ್ತಾ ಬಂದಿದ್ದೀವಿ. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಇದನ್ನು ನೋಡಿದ್ದೀವಿ, ಯದಿ ವಿದ್ಯಾತ್ ಚತುರ್ವೇದಾನ್ ಸಾಂಗೋಪನಿಷದಾನ್ ದ್ವಿಜ ನಚೇತ್ ಪುರಾಣಂ ಸಂವಿದ್ಯಾತ್ ನೈವ ಸ ಸ್ಯಾದ್ ವಿಚಕ್ಷಣ ಅಂಥೇಳಿ. ವೇದ ಅಧ್ಯಯನ ಸಾಂಗವಾಗಿ ಅಂದರೆ ವೇದಾಂಗಗಳ ಸಹಿತವಾಗಿ ಅಧ್ಯಯನ ಮಾಡಿದರೂ, ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದರೂ ಬ್ರಾಹ್ಮಣನಾದವನು ಅವನು ಈ ಪುರಾಣಗಳನ್ನು ಕೂಡ ತಿಳಿಯಬೇಕು. ಯಾಕೆ ಅಂತ ಹೇಳಿದರೆ, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಂ ಉಪಬೃಂಹೆಯೇತ್ ವಿಭೇತ್ ಯಲ್ಪಶ್ರುತ ವೇದೋ ಮಾಮಯಂ ಪ್ರಚಲಿಷ್ಯತಿ. ಅಂದರೆ ಶ್ರುತ ಹಾನಿ ಆಗಬಾರದು, ಅಶ್ರುತ ಕಲ್ಪನೆಯೂ ಆಗಬಾರದು. ಅಂದರೆ ಏನು, ಶ್ರುತಿಯಲ್ಲಿ ಯಾವುದನ್ನು ಹೇಳಿದ್ದಾರೋ ಹೇಳಿದ್ದು ಹೇಳಿದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಯಾವುದು ಶ್ರುತಿಯಲ್ಲಿ ಹೇಳಿಲ್ಲ, ಶ್ರುತಿಗೆ ವಿರುದ್ಧವಾಗಿ ಇದೆ, ಅಂತಹ ವಿಷಯಗಳನ್ನು ನಾವು ಕಲ್ಪಿಸಿಕೊಂಡು ಹೋಗಬಾರದು. ಆದ್ದರಿಂದ ಈ ಒಂದು ನೆಲೆಯಲ್ಲಿ ನಾವು ಯಾವುದೇ ಗ್ರಂಥ, ಭಗವದ್ಗೀತೆ ಮಾತ್ರವಲ್ಲ, ಯಾವುದೇ ಒಂದು ಗ್ರಂಥದ ಅಧ್ಯಯನ ಮಾಡುವಾಗ ಇದರ ನೆನಪಿರಬೇಕು. ಅದಕ್ಕಾಗಿಯೇ ಈ ಮಹಾವಾಕ್ಯಗಳು ಇವೆಲ್ಲ ಹೊರಟಾಗ ಅವುಗಳನ್ನು ತಪ್ಪು ವ್ಯಾಖ್ಯಾನ ಮಾಡುವುದನ್ನು ಯಾಕೆ ಅಷ್ಟೊಂದು ನಾವು ಖಂಡನೆ ಮಾಡ್ತೀವಿ ಅಂತ ಹೇಳಿದರೆ, ಅದಕ್ಕೆ ಕಾರಣ ಅದೇ, ಅದು ವೇದಕ್ಕೆ ವಿರುದ್ಧವಾಗಿದೆ ಅನ್ನುವ ಕಾರಣದಿಂದಾಗಿ ಅದು ಸರಿಯಿಲ್ಲ ಅಂತ ನಾವು ಹೇಳುವುದಕ್ಕೆ ಅದು ಮುಖ್ಯವಾದ ಕಾರಣವಿದೆ. ಆದ್ದರಿಂದ ಬಿಭೇತಿ ಅಲ್ಪಶ್ರುತಾದ್ ವೇದೋ ಮಾಂ ಅಯಂ ಪ್ರಚಲಿಷ್ಯತಿ ಅಂಥೇಳಿ. ಅದು ಒಂದು ವೇದ ಪುರುಷ ತಪ್ಪು ಅರ್ಥವನ್ನು ಮಾಡಬಾರದು ಅಂತ ಅಂದ, ಆದರೆ ಭಗವಂತನಲ್ಲಿ ಅದು ವೇದ ಪುರುಷನ ಒಂದು ಅಭಿಲಾಷೆ. ಆದ್ದರಿಂದ ಭಗವಂತ ವೇದದ ರಕ್ಷಣೆ ಮಾಡ್ತಾನೆ ಹೇಗೆ ಅಂತ ಹೇಳಿದರೆ, ನಿತ್ಯ ಭಗವಂತನ ಮುಖದಿಂದ ವೇದಗಳು ಹೊರಹೊಮ್ಮುತ್ತಾ ಇರುತ್ತೆ ಒಂದು, ಅಷ್ಟೇ ಅಲ್ಲದೆ ವೇದಗಳನ್ನು ತಪ್ಪು ಅರ್ಥಗಳನ್ನು ಮಾಡುವಾಗೆಲ್ಲಗೂ ಭಗವಂತ ಬಂದು ಅದನ್ನು ಸರಿಪಡಿಸ್ತಾ, ಈಗ ವೇದವ್ಯಾಸ ರೂಪದಲ್ಲಿ ಬಂದು ಆ ವೇದ ವಿಭಾಗವನ್ನು ಮಾಡಿ ವೇದಾದಿಗಳಿಗೆ ಅರ್ಥ ನಿರ್ಣಾಯಕವಾಗುವಂತೆ ಬ್ರಹ್ಮಸೂತ್ರಗಳನ್ನು ಮಾಡಿದ್ದಾರೆ. ಆದರೂ ಜನಗಳು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಬೇರೆ, ಅವರವರ ಸ್ವಭಾವ. ಆದರೆ ಸಜ್ಜನರಿಗೆ ಅವಕಾಶವನ್ನು ಕಲ್ಪಿಸುವುದೇ ಭಗವಂತ ಮಾಡುವಂತಹದ್ದು ಕಾರ್ಯ ಆಗಿದೆ. ಅಲ್ಲಿ ಇನ್ನೊಂದು ಹೇಳ್ತಾರೆ, ಮನ್ವಾದಿ ಕೇಚಿತ್ ಬ್ರುವತೆ ಹಿ ಆಸ್ತಿಕಾದಿ ತಥಾಪರೆ ತಥಾ ಉಪರಿಚರಾದ್ ಅನ್ಯೇ ಭಾರತಂ ಪರಿಚಕ್ಷಿತ. ಸೊ ಮನ್ವಾದಿ ಕೇಚಿತ್ ಬ್ರುವತೆ ಹಿ ಆಸ್ತಿಕಾದಿ ತಥಾ ಅಪರೆ ತಥಾ ಉಪರಿಚರಾದಿ ಅನ್ಯೇ ಭಾರತಂ ಪರಿಚಕ್ಷತೆ ಅಂತೇಳಿ. ಏನು ಈ ಮನ್ವಾದಿ, ಆಮೇಲೆ ಆಸ್ತಿಕಾದಿ, ಉಪರಿಚರಾದಿ ಅಂದರೆ ಏನು? ಇಲ್ಲಿ ಆದಿ ಅಂದರೆ ಎಟ್ಸೆಟ್ರಾ ಅನ್ನೋ ಅರ್ಥದಲ್ಲಿ, ಮುಂತಾದದ್ದು ಅನ್ನುವ ಅರ್ಥದಲ್ಲಿ ಅಲ್ಲ. ಆದಿ ಉಳ್ಳದ್ದು, ಆದಿ ಅನ್ನುವುದು ಒಂದು ಬಹುವ್ರೀಹಿ ತರ. ಆದಿ ಅಂತ ಹೇಳಿದರೆ ಯಾವುದಾದರೆ ನಿರೂಪಣೆ ಮಾಡಬೇಕಾಗಿದ ವಿಷಯ ಅದನ್ನು ಇದರ ಮೂಲಕವಾಗಿ ಹೇಳ್ತಾರೆ ಅಂತ ಹೇಳಿ. ಯಾವುದು ನಿರೂಪಣೆ ಮಾಡಬೇಕಾಗಿದೋ ಅದು ಅಂತ ಹೇಳಿ. ಆವಾಗ ಮನ್ವಾದಿ ಅಂದ್ರೆ ಏನು? ಮನ್ವಾದಿ ವಿಷಯಗಳು ಈ ಮಹಾಭಾರತದಲ್ಲಿ ಇದೆ. ಮನು ಅಂತ ಹೇಳಿದರೆ ಮಂತ್ರ, ಅದ ಮನು ಮನುತೆ ಅಂದ್ರೆ ಮಂತ್ರ. ಭಗವಂತನ ಜ್ಞಾನಕ್ಕೆ, ಪರಮಾತ್ಮನ ಜ್ಞಾನಕ್ಕೆ ಯಾವುದು ಕಾರಣವಾಗಿ ಇದೆಯೋ ಅದನ್ನು ಮನು ಅಂತ ಕರೀತಾರೆ. ಮನು ಆದಿ ಅಂತ ಹೇಳಿದರೆ ಆ ಮನು ಭಗವಂತನ ಪರಮಾತ್ಮನ ಜ್ಞಾನಕ್ಕೆ ಬೇಕಾದ ವಿಷಯಗಳನ್ನು ನಮಗೆ ತಿಳಿಸಿಕೊಡುವ ರೀತಿ. ಆ ರೀತಿಯಲ್ಲಿ ಮನುವಾದಿಯಲ್ಲಿ ಹಾಗೆ ಹೇಳಿದ್ದಾರೆ ಅಂದ್ರೆ, ಪಂಚಪಾಂಡವರು ದ್ರೌಪದಿ ಇದ್ದಾರೆ, ನಾವು ಕೇಳಿ ಈ ಕಥೆಯಲ್ಲಿ ಬರುವಂಥವ್ರು, ಅವರ ವೃತ್ತಾಂತವನ್ನು ಹೇಳುವಾಗ ಆ ವೃತ್ತಾಂತದಕ್ಕಿಂತಲೂ ಅವರು ಯಾವುದಕ್ಕಾಗಿ ನಿಂತಿದ್ದಾರೋ, ಯಾವುದರ ಅಭಿಮಾನಿಗಳಾಗಿದ್ದಾರೋ ಆ ವಿಷಯವನ್ನು ಹೇಳುವಂತಹದ್ದು. ಯಾಕಂದ್ರೆ ಭಗವಂತನ ಜ್ಞಾನ ಅವರು ಅಭಿಮಾನಿಗಳಾಗಿ ನಿಂತಿದ್ದರಿಂದ ಬರುತ್ತೆ. ಉದಾಹರಣೆಗೆ ಧರ್ಮ, ಯಮಧರ್ಮರಾಜನ ಮಗನಾಗಿ ಅವತರಿಸಿದಂತಹ ಯುಧಿಷ್ಠಿರ, ಆ ಯುಧಿಷ್ಠಿರ ಈ ಧರ್ಮಕ್ಕೆ ಅಭಿಮಾನಿಯಾಗಿದ್ದಾನೆ, ಆದ್ದರಿಂದ ಧರ್ಮದ ಚಿಂತನೆ ಎಲ್ಲಿ ಬರುತ್ತೋ ಆ ವಿಷಯಗಳು ಹೇಳುತ್ತೆ ಅಂಥೇಳಿ. ಅದಾದ ಮೇಲೆ ಭಕ್ತಿ, ಇಲ್ಲಿ ಯುಧಿಷ್ಠಿರ ಆದಮೇಲೆ ಭೀಮಸೇನ ದೇವರು, ಭೀಮಸೇನ ದೇವರಂದ್ರೆ ವಾಯುದೇವರ ಅವತಾರ. ಸೊ ಆ ಭೀಮಸೇನ ದೇವರ ವಿಷಯದಲ್ಲಿ ವಾಯುದೇವರು ಅವರು ಯಾವುದಕ್ಕೆ ಅಭಿಮಾನಿ ಅಂತ ಹೇಳಿದರೆ ಭಕ್ತಿಯಾದಿ ದಶಕ ಅಂತೇಳಿ, ಭಕ್ತಿ ಮುಂತಾದಂತಹ ಹತ್ತಕ್ಕೆ ಅಂತೇಳಿ. ನಾವು ಇದು ಶ್ಲೋಕ ನೀವು ಅಖಿಲ ಭಾಷೆಯಲ್ಲಿ ಬರುವಂತಹದ್ದು ನೀವೆಲ್ಲ ಕೇಳೇ ಇರ್ತೀರ. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೆ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ ಅಂತ ಹೇಳಿ ಹನುಮಂತನ ಸಮಾನನಾದವರು ಈ ಹತ್ತು ಗುಣಗಳಲ್ಲಿ, ಅಲ್ಲಿ ಒಂಬತ್ತೇ ಲಿಸ್ಟ್ ಮಾಡಿದ್ದಂತ ಕಾಣುತ್ತೆ. ಜ್ಞಾನ ವಿರಾಗ ಹರಿಭಕ್ತಿ ಭಾವ, ಭಕ್ತಿ ಒಂದು, ಧೃತಿ ಸ್ಥಿತಿ ಪ್ರಾಣ ಬಲ ಯೋಗ ಬುದ್ಧಿ ಅಂತ. ಬುದ್ಧಿ ಅಂತ ಹೇಳಿದರೆ ಅಲ್ಲಿ ಎರಡು ವಿಧವಾದದ್ದು, ಮೇಧ ಅನ್ನೋದು ಒಂದಿದೆ, ಬುದ್ಧಿ ನೋಡ್ರಿ, ಬುದ್ಧಿಗೆ ಎರಡು ತೆರಗಳು, ಪ್ರಜ್ಞಾ ಮೇಧ ಅಂತೇಳಿ. ಈ ಶಬ್ದಗಳು ಸ್ವಲ್ಪ ನೋಡೋಣ, ಪರಿಚಯ ನೋಡೋಣ. ಪ್ರಜ್ಞೆ ಅಂತ ಹೇಳಿದರೆ ಹೊಳೆಯುತ್ತೆ, ಇದು ಇದು ಪ್ರಕರ್ಷವಾದ ಜ್ಞಾನ, ತಿಳುವಳಿಕೆ, ಅದು ಪ್ರಜ್ಞೆ ಅನ್ನುವುದು. ಮೇಧ, ಮೇಧಶಕ್ತಿ, ಆಲೋಚನಾ ಶಕ್ತಿಯಿಂದ ಬರುವಂತಹದ್ದು ಮೇಧ. ಸೊ ಇವೆರಡು ಕೂಡ ಬುದ್ಧಿಗೆ ಸಂಬಂಧಪಟ್ಟದ್ದು, ಆದ್ದರಿಂದ ಎರಡನ್ನು ಪ್ರಜ್ಞಾ ಮೇಧಗಳನ್ನು ಸೇರಿಸಿ ಬುದ್ಧಿ ಅಂತ ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಈ ಹತ್ತಕ್ಕೆ ದಶಕ ಅಂತೇಳಿ, ಸೊ ಭಕ್ತಿ ಜ್ಞಾನ ಅದೇ ಭಕ್ತಿಯಾಗಿ ದಶಕ ಅಂತ ಕರೀತಾರೆ. ಇದಕ್ಕೆ ಭೀಮಸೇನ ದೇವರು ಅಭಿಮಾನಿಯಾಗಿದ್ದಾರೆ. ಆದ್ದರಿಂದ ಈ ಏನು ನಿಮ್ಗೆ ಭಕ್ತಿ, ಭಕ್ತಿ ಅಂದ್ರೆ ಮಹಾತ್ಮ್ಯ ಜ್ಞಾನಪೂರ್ವಕ ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ಪ್ರೋಕ್ತ ಅಂತೇಳಿ ಆಚಾರ್ಯರು ಅದಕ್ಕೆ ನಿರ್ವಚನವನ್ನು ಕೊಟ್ಟಿದ್ದಾರೆ. ಜ್ಞಾನ ಅಂತ ಹೇಳಿದ್ರೆ ಭಗವಂತ ಪರವಾದಂತಹ ಜ್ಞಾನ, ಪರಾಪರ ತತ್ವಗಳ ಜ್ಞಾನ ಯಾವುದಿದೋ ಅದು ಜ್ಞಾನ ಇದೆ. ವೈರಾಗ್ಯ, ವಿರಾಗ, ಅದು ಎರಡು ಮುಖ. ವಿರಾಗ ಅಂದ್ರೆ ಎಲ್ಲವನ್ನು ಬಿಟ್ಟು ಬಿಡುವುದು ಅಂತ ಮಾತ್ರವಲ್ಲ, ಯಾವುದು ಬೇಡವೋ ಅದನ್ನು ಬಿಡಬೇಕು, ಯಾವುದು ಬೇಕೋ ಅದನ್ನು ತೋಕಬೇಕು. ಭಗವಂತ ವಿಶಿಷ್ಟನಾದ ವಿ ನಾಮಕನಾದ ಭಗವಂತ, ಅವನಲ್ಲಿ ರಾಗ ಭಕ್ತಿ ಇರಬೇಕು. ವಿರಾಗಕ್ಕಾಗಿ ವಿರಾಗ ವಿಗತ ರಾಗವ, ಯಾವುದು ಭಗವಂತನಿಗೆ ವಿರೋಧವಾಗುವ ವಿಷಯಗಳಿರುತ್ತೋ, ಈಗ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಬಿಡಬೇಕೇನ್ರಿ ದೇವರು ಬೇಕು ಅಂತ ಹೇಳಿದ್ರೆ ಹಾಗಲ್ಲ, ಅವರು ಕೂಡ ಭಗವಂತನ ವಿಷಯದಲ್ಲಿ ಸಾಧನೆ ಮಾಡಲಿಕ್ಕೆ ಅನುಕೂಲರಾಗಿರುವಂತೆ ಮಾಡ್ಕೋಬೇಕು. ಆದ್ದರಿಂದ ಅವರನ್ನು ಭಗವದ್ ವಿರೋಧವಾಗಿ ನೋಡಬಾರದು. ಯಾರು ಭಗವಂತ ಅಂದ್ರೆ ನಮಗೆ ದುಡ್ಡು ಬೇಕು, ಸಂಪತ್ತು ಬೇಕು, ಜೀವನ ಬೇಕು, ಎಲ್ಲ ಬೇಕು ಅಲ್ಲ, ಅವೆಲ್ಲವೂ ಕೂಡ ಭಗವಂತನಿಗೆ ವಿರುದ್ಧವಾಗಬಾರದು. ಆದ್ದರಿಂದ ಅದು ವಿರಾಗ ನಿಜವಾಗಿ ಎರಡನ್ನೂ ಸೇರಿಸಿಕೊಂಡಿರುವಂತಹದ್ದು. ಬೇಡದ್ದು ಯಾವುದು ನಿಷಿದ್ಧವಾದದ್ದು ಅದು ಬೇಡ, ಯಾವುದು ಭಗವತ್ ಪರವಾಗಿ ಇದೆಯೋ ಅದಕ್ಕೆ ಸಹಾಯಕಾರಿಯಾಗುತ್ತೋ ಅವೆಲ್ಲವೂ ಬೇಕು. ಆದ್ದರಿಂದ ಅದು ನಿಜವಾದ ವೈರಾಗ್ಯ ಅಂಥೇಳಿ. ಅದೇ ವಿಧವಾಗಿ ಪ್ರಜ್ಞಾ ಮೇಧ, ಪ್ರಜ್ಞಾ ಪ್ರಕರ್ಷವಾಗಿ ತಿಳಿ ಅಂದ್ರೆ ಏನು, ನಮಗೆ ಹೊಳೆಯುವಂತಹದ್ದು ಯಾವುದು ಅಂತಹದ್ದೆಲ್ಲ ಪ್ರಜ್ಞೆಯಲ್ಲಿ ಬರುತ್ತೆ. ಮೇಧಾಶಕ್ತಿ, ಆಲೋಚನೆಯಿಂದ ಅದು ಬಂದ ವಿಷಯಗಳನ್ನು ಇನ್ಫಾರ್ಮೇಶನ್ ಅಂತೀವಿ ನೋಡ್ರಿ, ಇನ್ಫಾರ್ಮೇಶನ್ ಬಂದ್ರೆ ಸಾಕಾಗುದಿಲ್ಲ, ಇನ್ಫಾರ್ಮೇಶನ್ ಪ್ರಾಸೆಸ್ ಮಾಡಬೇಕು. ಪ್ರಾಸೆಸ್ ಮಾಡಿಕೊಂಡು ಡಾಟಾ ಇನ್ಫಾರ್ಮೇಶನ್ ನಾವು ಅದೆಲ್ಲ ಹೇಳ್ತೀವಿ ನೋಡ್ರಿ, ಅದೆಲ್ಲ ಹೇಳಿದಂತೆ. ಸೊ ಡಾಟಾ ಕಲೆಕ್ಟ್ ಮಾಡ್ಕೊಳ್ತೀವಿ, ಅದನ್ನು ಆರ್ಗನೈಸ್ ಮಾಡಿದಾಗ ಅದು ಇನ್ಫಾರ್ಮೇಶನ್ ಆಗುತ್ತೆ. ಅದನ್ನು ಆರ್ಗನೈಸ್ ಮಾಡಿಕೊಂಡ ಮೇಲೆ ಅದನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ ಅದು ನಾಲೆಡ್ಜ್ ಆಗುತ್ತೆ, ಅದನ್ನು ಅನುಭವದ ಜೊತೆ ಸೇರಿಸ್ಕೊಂಡ್ರೆ ವಿಸ್ಡಮ್ ಆಗುತ್ತೆ. ಹೀಗೆ ಒಂದೊಂದೊಂದು ಬೆಳೀತಾ ಬರುತ್ತೆ. ಆದ್ದರಿಂದ ಅದು ನಮಗೆ ಮೇಧಶಕ್ತಿಯನ್ನು ಕೊಡುವಂತಹದ್ದು. ಇದು ಇದ್ದ ಮೇಲೆ ಅದು ಸ್ಥಿರವಾಗಿರಬೇಕು, ಧೈರ್ಯವಾಗಿ ಅದನ್ನು ನಮಗೆ ಯಾವಾಗಾದ್ರೆ ಸರಿಯಾದ ವಿಷಯ ತಿಳಿದಿದೋ ಆವಾಗ ನಮಗೆ ಧೈರ್ಯ ಬರುತ್ತೆ, ಅದು ಹೌದು ಇದು ಹೀಗೆ ಅಂತ ಹೇಳುವ ಧೈರ್ಯ ಬರುತ್ತೆ. ಅದು ಕೊಡುವಂತಹದ್ದು ಧೃತಿ ಸ್ಥಿರ, ಅದು ಧೃತಿ ಅನ್ನೋದು ಧೈರ್ಯ ಕೊಡುವಂತಹದ್ದಾಗಿದೆ. ಆ ಬಂದ ಧೈರ್ಯ ಸ್ಥಿರವಾಗಿರಬೇಕು, ಅದು ಸ್ಥಿತಿಯಿಂದ ಆಗುತ್ತೆ. ಸ್ಥಿತಿ, ಯೋಗ, ಪ್ರಾಣ, ಬಲ ಇವು ಶಕ್ತಿಗಳು. ಯೋಗ ಶಕ್ತಿ ಅಂದ್ರೆ ಯೋಗ ಜ್ಞಾನೋಪಾಯ, ಯಾವುದು ಟೂಲ್, ಯಾವುದು ಇದಕ್ಕೆ ಉಪಾಯ, ಯಾವುದು ಹೇಗೆ ಮಾಡಬೇಕು, ಆ ಜ್ಞಾನ ಉಪಾಯ ಇದೆ ನೋಡಿ. ಈಗ ಕರ್ಮಯೋಗ ಜ್ಞಾನ ಯೋಗವೆಲ್ಲ ನಾವು ಪ್ರಯೋಗ ಮಾಡೋದ್ರಲ್ಲಿ ವಿಸ್ತಾರವಾಗಿ ಮುಂದೆ ಬರುತ್ತೆ ಅದರ ವಿಚಾರಗಳು ನೋಡೋಣ. ಯಾಕಂದ್ರೆ ತಪ್ಪು ತಿಳುವಳಿಕೆಗಳು ಏನೇನಿತ್ತು ಅದೆಲ್ಲವನ್ನು ಸರಿ ಮಾಡಿದ್ದಾರೆ ಆಚಾರ್ಯರು. ಸೊ ಆ ಯೋಗ ಜ್ಞಾನೋಪಾಯವನ್ನು ತಿಳಿದಿರಬೇಕು. ಪ್ರಾಣಶಕ್ತಿ ಪ್ರಕರ್ಷಣ ಅನಚೇಷ್ಟಾಯ. ಸೊ ಆ ಪ್ರಾಣದೇವರು ಅದ ಪ್ರಾಣಕ್ಕೆ ಅವರು ಅದಕ್ಕೆ ಪ್ರಾಣದೇವರಿಗೆ ಅದು ಮುಖ್ಯವಾಗಿ ಅದು ಎಲ್ಲರಿಗೂ ಕೊಡುವಂಥವ್ರು ಆಗಿದ್ದಾರೆ. ಆದ್ದರಿಂದ ಪ್ರಾಣ, ಆ ಪ್ರಾಣದಿಂದ ಬಲ ಶಕ್ತಿ ಸ್ಟ್ರೆಂಗ್ತ್ ಇರಬೇಕು. ಈ 10 ಗುಣಗಳು ಕೂಡ ಮುಖ್ಯ ಪ್ರಾಣದೇವರ ಅವತಾರವಾದಂತಹ ಭೀಮಸೇನ ದೇವರು ವಿಶೇಷವಾಗಿದೆ. ಆದ್ದರಿಂದ ಅದಕ್ಕೆ ಇವರು ಅಭಿಮಾನಿಗಳಾಗಿದ್ದಾರೆ. ಆ ವಿಷಯಗಳು ನಮಗೆ ಮಹಾಭಾರತದಲ್ಲಿ ಎಲ್ಲಿ ಬರುತ್ತೋ ಅದನ್ನು ಹೇಳುವಂತಹದ್ದು ಈ ಮನ್ವಾದಿಯಲ್ಲಿ ಇವೆಲ್ಲ ಸೇರುವಂತಹದ್ದು. ಸೊ ಆದ್ದರಿಂದ ಇವುಗಳಿಗೆ ಅಭಿಮಾನಿಯಾಗಿ ಭೀಮಸೇನ ದೇವರಿದ್ದಾರೆ. ಆಮೇಲೆ ಶ್ರುತಾದಿ ಅಂದ್ರೆ 3, ಶ್ರವಣ, ಮನನ, ಧ್ಯಾನ, ಇವು ಯಾವುದಿದೋ ಇದಕ್ಕೆ ಶ್ರುತ ಆದಿ ಅಂದ್ರೆ ಎಟ್ಸೆಟ್ರಾ ಅಂತಲ್ಲ, ಶ್ರುತ ಆದಿ ಅಂತ ಹೇಳಿದರೆ ಶ್ರುತ ವಿಷಯಗಳಾಗಿರುವಂತಹದ್ದು. ಶ್ರುತ ಅಂದ್ರೆ ಶ್ರವಣ, ನಾವು ಯಾವುದನ್ನು ಕೇಳಿತೀವೋ ಅದು ಶ್ರವಣ. ಶ್ರವಣ ಮೂಲಕವಾಗಿ ಇನ್ಫಾರ್ಮೇಶನ್ ಬರುತ್ತೆ. ಅದನ್ನು ಪ್ರಾಸೆಸ್ ಮಾಡಬೇಕಂದ್ರೆ ಮನನವಾಗಬೇಕು. ಮನನವಾದಾಗ ನಾವು ಅದನ್ನು ಹೀಗೆ 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 ಅಂತ ಮನನ ಮಾಡ್ಕೊಳ್ತೀವಿ. ಅದಾದ ಮೇಲೆ ಅದು ಅಪ್ಲಿಕೇಶನ್, ಅದನ್ನು ನಾವು ಧ್ಯಾನ ರೂಪದಲ್ಲಿ ಭಗವಂತನ ಚಿಂತನೆಯನ್ನು ಮಾಡಲಿಕ್ಕೆ ನಾಮ ರೂಪ ಗುಣ ಕ್ರಿಯ ಅನುಸಂಧಾನ ರೂಪಕವಾಗಿ ಯಾವುದನ್ನು ನಾವು ಶ್ರವಣ ಮನನಗಳ ಮೂಲಕವಾಗಿ ಪಡೆದಿದ್ದೀವೋ ಅದರ ಬಗ್ಗೆ ಸ್ಥಿರವಾದ ಚಿಂತನೆಯನ್ನು ಮಾಡುವುದು ಅದು ಧ್ಯಾನವಾಗತ್ತೆ. ಇವುಗಳಿಗೆ ಅಭಿಮಾನಿಯಾಗಿ ಅರ್ಜುನ ಇದ್ದಾನೆ. ಆಮೇಲೆ ಶೀಲ ಮತ್ತು ವಿನಯ, ಇವುಗಳಿಗೆ ನಕುಲ ಸಹದೇವರು. ಶೀಲ ಅಂತ ಹೇಳಿದ್ರೆ ಎ ಗುಡ್ ಕ್ಯಾರೆಕ್ಟರ್ ಅನ್ನೋ ರೀತಿಯಲ್ಲಿರುವಂತಹದ್ದು, ವಿನಯ ಹಂಬಲ್ನೆಸ್ ಅಂತ. ಸೊ ಇವುಗಳಿಗೆ ಅಭಿಮಾನಿಗಳಾಗಿ ನಕುಲ ಸಹದೇವರಿದ್ದಾರೆ, ಅಶ್ವಿನಿ ದೇವತೆಗಳ ಅವತಾರರಾದಂಥವರು ಅವರು. ಆಮೇಲೆ ವೇದಕ್ಕೆ ಅಭಿಮಾನಿಯಾಗಿ ದ್ರೌಪದಿ ದೇವಿ ಇದ್ದಾಳೆ. ಸೊ ವೇದದ ವಿಷಯಗಳು. ಸೊ ಈ ಯಾವುದಕ್ಕೆ ಇವರು ಅಭಿಮಾನಿಗಳಾಗಿದ್ದಾರೋ ಈ ಗುಣಗಳನ್ನು ಮಹಾಭಾರತ ಯಾವ ಭಾಗದಲ್ಲಿ ನಿರೂಪಣೆ ಮಾಡುತ್ತೋ ಅಲ್ಲಿ ಆ ಗುಣಗಳು ಹೇಳುವ ಮೂಲಕವಾಗಿ ಈ ಪಂಚಪಾಂಡವರ ದ್ರೌಪದಿಯ ಮಹಿಮೆ, ಅದರ ಮೂಲಕವಾಗಿ ಭಗವಂತನ ಮಹಿಮೆ, ಅಲ್ಟಿಮೇಟ್ ಆಗಿ ಭಗವಂತನ ಮಹಿಮೆ, ಅದನ್ನು ತಿಳಿಯುವುದೇ ಮುಖ್ಯ ಉದ್ದೇಶವಾಗಿದೆ. ಆದ್ದರಿಂದ ಭಾರತದ ಆ ಭಾಗ ಯಾವುದಿದೋ ಅದನ್ನು ಮನ್ವಾದಿ ಅಂತ ಕರೀತಾರೆ. ಅದೇ ವಿಧವಾಗಿ ಆಸ್ತಿಕಾದಿ ಅಂತೇಳಿ, ಆಸ್ತಿಕ ಇದು ನಾಸ್ತಿಕ ಆಸ್ತಿಕ ಆ ತರಹ ಅಲ್ಲ. ಆಸ್ತಿಕಾದಿ ಅಂದ್ರೆ ಆಸ್ತಿಕ ಆಸ್ತಿಕ ಅಂತ ಹೇಳಿದ್ರೆ ಪಂಚಪಾಂಡವರ ವೃತ್ತಾಂತ. ಸೊ ಇವರ ಯಾವುದಕ್ಕೆ ಅಭಿಮಾನಿಗಳಾಗಿದ್ದರೂ ಆ ಗುಣಗಳು ತಿಳಿಯೋದು ಮಾತ್ರವಲ್ಲ, ಇವರು ಹೇಗೆ ಹೇಗೆ ಭಗವಂತನ ಉಪಾಸನೆಯನ್ನು ಮಾಡಿದ್ದಾರೆ, ಇವರು ಹೇಗೆ ಭಗವಂತನ ಸೇವೆಯನ್ನು ಮಾಡಿದ್ದಾರೆ ಅನ್ನುವುದನ್ನು ನಾವು ತಿಳ್ಕೋಬೇಕು. ಆದ್ದರಿಂದ ದ್ರೌಪದಿ ದೇವಿ ಮತ್ತು ಪಂಚಪಾಂಡವರ ಅವರು ವಿಷಯಗಳು ಮಾತ್ರವೇ ಅಲ್ಲದೆ ಅವರು ಚರಿತ್ರೆಯನ್ನು ಕೂಡ ಹೇಳುವ ಭಾಗ, ದಟ್ ಮೀನ್ಸ್ ದ ಆಕ್ಚುಲಿ ಇನ್ಸಿಡೆಂಟ್ಸ್ ವೃತ್ತಾಂತಗಳು, ಅವರು ಭಗವಂತನ ಸೇವೆ ಮಾಡಿದ ರೀತಿಗಳು, ಅದನ್ನು ಚರಿತ್ರೆಯನ್ನು ಹೇಳುವಂತಹ ಭಾಗ ಮಹಾಭಾರತದ ಭಾಗ, ಅದಕ್ಕೆ ಆಸ್ತಿಕಾದಿ ಅಂತ ಕರೀತಾರೆ. ಅದಾದ ಮೇಲೆ ಉಪರಿಚರಾದಿ, ಇದರಲ್ಲಿ ಉಪರಿಚರ ವಸುಗೆ ಸಂಬಂಧಪಟ್ಟದ್ದು ಯಾವುದೂ ಇಲ್ಲ, ಉಪರಿಚರ ವಸುಗೆ ಸಂಬಂಧಪಟ್ಟದ್ದೇ ಅಲ್ಲ. ಉಪರಿಚರಾದಿ ಅಂತ ಹೇಳಿ ಉಪರಿ ಅಂತ ಹೇಳಿದ್ರೆ ಉನ್ನತವಾದ ವಿಷ್ಣು ಸರ್ವೋತ್ತಮನಾದವನು, ಉಪರಿಚರ ಅಂತ ಹೇಳಿದ್ರೆ ಪರಮಾತ್ಮ ವಿಷ್ಣು. ಆದ್ದರಿಂದ ಈ ವಿಷ್ಣು ಪರವಾದ ವಿಷಯ ಅಂದ್ರೆ ಮಹಾಭಾರತದಲ್ಲಿ ಎಲ್ಲವೂ ಕೂಡ, ಅದಕ್ಕೆ ಉಪರಿಚರಾದಿ ಅನ್ನುವುದು ಸಮಗ್ರ ಮಹಾಭಾರತಕ್ಕೆ ಸಂಬಂಧಪಟ್ಟದ್ದು. ಭಗವದ್ ವಿಷಯಕವಾದದ್ದು ಎಲ್ಲವೂ ಕೂಡ ಉಪರಿಚರಾದಿ, ಮಹಾಭಾರತವೆಲ್ಲವೂ ಭಗವದ್ ವಿಷಯಕವೇ ಆಗಿದೆ. ಆದ್ದರಿಂದ ಎಲ್ಲವೂ ಕೂಡ ಉಪರಿಚರಾದಿಯಲ್ಲಿ ಸೇರುವಂತಹದ್ದಾಗಿದೆ. ಹೀಗೆ ಈ 3 ಪದಗಳಲ್ಲಿ ಕೂಡ ನೋಡ್ತಾರೆ ಅಂತ ಹೇಳಿ ಇಲ್ಲಿ ಅದನ್ನು ಭಾಷ್ಯದಲ್ಲಿ ಹೇಳಿದ್ದಾರೆ. ಮನ್ವಾದಿ ಕೇಚಿತ್ ಅಂದ್ರೆ ಕೆಲವರು ಬ್ರುವತೆ ಹೇಳುತ್ತಾರೆ, ಹೀ ಇದು ಪ್ರಸಿದ್ಧವಾಗಿದೆ. ಆಸ್ತಿಕಾದಿ ತಥಾ ಪರೆ, ಇನ್ನೂ ಕೆಲವರು ಆಸ್ತಿಕಾದಿ ಅರ್ಥಗಳು ಇದೆ ಅಂತ ಹೇಳ್ತಾರೆ. ತಥಾ ಉಪರಿಚರಾದಿ ಅನ್ಯೇ ಅನ್ಯೇ, ಇನ್ನು ಇತರರು ಉಪರಿಚರಾದಿ ಅರ್ಥಗಳು ಇದೆ ವೇದ ಮಹಾಭಾರತದಲ್ಲಿ ಅಂತ ಹೇಳ್ತಾರೆ. ಭಾರತಂ ಪರಿಚಕ್ಷತೆ, ಹೀಗೆ ಭಾರತ ಹೀಗಿದೆ ಅಂತ ಹೇಳಲ್ಪಡುತ್ತದೆ ಅಂತ ಹೇಳಿ ಈ ಉಪೋದ್ಘಾತದಲ್ಲಿ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅದಾದ ಮೇಲೆ ಭಾರತಂ ಸರ್ವವೇದಾಶ್ಚ ತುಲಾಂ ಆರೋಪಿತಾಃ ಪುರ ದೇವೈಹಿ ಬ್ರಹ್ಮಾದಿಭಿಹಿ ಸರ್ವೈಹಿ ಋಷಿಭಿಶ್ಚ ಸಮನ್ವಿತೈಹಿ ಅಂತೇಳಿ ಇದು ಒಂದು ಇದು ಈ ವಿಷಯವನ್ನು ಭಾಷ್ಯದ ಉಪೋದ್ಘಾತದಲ್ಲಿ ಹೇಳಿದ್ದಾರೆ, ತಾತ್ಪರ್ಯದ ಉಪೋದ್ಘಾತದಲ್ಲಿ ಎರಡರಲ್ಲಿ ಹೇಳಿದ್ದಾರೆ. ಎರಡು ಅಂದ್ರೆ ಎರಡು ಬೇರೆ ಕಡೆಯಿಂದ ಕೋಟ್ ಮಾಡಿ ಆ ವಿಷಯವನ್ನು ಹೇಳಿದ್ದಾರೆ, ಎರಡು ಕೋರ್ಸ್ ಕೊಟ್ಟಿದ್ದಾರೆ ಅದನ್ನು ಹೇಳಿದ್ದಾರೆ. ಇಲ್ಲಿ ಏನು ಹೇಳ್ತಾರೆ ಅಂದ್ರೆ ದೇವತೆಗಳು ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಕೂಡ ಋಷಿಗಳು ಎಲ್ಲ ಸೇರಿ ಲೋಕಕ್ಕೆ, ಅವರಿಗೆ ಗೊತ್ತಿದೆ ಲೋಕಕ್ಕೂ ಒಂದು ವಿಷಯ ತಿಳಿಯಬೇಕಂತ ಹೇಳಿ, ಸೊ ಋಷಿಭಿಷ್ಟ ಸಮನ್ವಿತೈಹಿ ಋಷಿಗಳಿಂದ ಕೂಡಿಕೊಂಡವರಾಗಿ ವ್ಯಾಸಸ್ಯ ಏವ ಆಜ್ಞೆ, ವೇದವ್ಯಾಸ ದೇವರೇ ಆಜ್ಞೆ ಮಾಡಿದ್ದಾರೆ, ನೀವು ಈ ಕೆಲಸ ಮಾಡ್ರಿ. ಏನು ಆಜ್ಞೆ ಮಾಡಿದ್ದಾರೆ ವೇದವ್ಯಾಸರು? ವ್ಯಾಸಸ್ಯ ಏವ ಆಜ್ಞೆಯ, ಅವರ ಆಜ್ಞೆಯಿಂದಲೇ ತತ್ ಅಲ್ಲಿ ಏನು ಮಾಡಿದ್ದಾರೆ, ಭಾರತಂ ಸರ್ವವೇದಾಶ್ಚ ತುಲಾಂ ಆರೋಪಿತಾ ಪುರ ಪುರ, ಮುಂದೆ ಒಂದು ಕಾಲದಲ್ಲಿ ಭಾರತವನ್ನು ಅಂದ್ರೆ ಮಹಾಭಾರತವನ್ನು ಒಂದು ಕಡೆ ಆ ಬ್ಯಾಲೆನ್ಸ್ ತಕ್ಕಡೆ ತುಲಾ ಹಾಕಿದ್ದಾರೆ, ತುಲೆಯಲ್ಲಿ ಹಾಕಿ ತುಲಾ ಪ್ಲೇಟ್ಸ್ ನಲ್ಲಿ ಒಂದು ಕಡೆ ಮಹಾಭಾರತವನ್ನು ಒಂದು ಕಡೆ ಎಲ್ಲ ವೇದಗಳನ್ನು ಇಟ್ಟಿದ್ದಾರೆ. ಇದು ಹೇಗೆ ರೀ ಇಡುವುದು? ಮಹಾಭಾರತ ಒಂದು ಪುಸ್ತಕ ತಗೊಂಡು ಬಂದಿಟ್ರು, ವೇದಗಳ ಒಂದು ಪುಸ್ತಕವನ್ನು ತಗೊಂಡು ಬಿಟ್ಟಿದ್ದಾರೆ. ಅಂದ್ರೆ ಇವರು ಮಾಡಿದ್ದು ಯಾವರು? ಬ್ರಹ್ಮಾದಿ ದೇವತೆಗಳು, ಋಷಿಗಳು. ಅವರು ಆ ಅಭಿಮಾನಿ ದೇವತೆಗಳ ಮೂಲಕವಾಗಿ ಅದರ ಶಕ್ತಿಯನ್ನು ಅಲ್ಲಿ ಇಡುವ ಸಾಮರ್ಥ್ಯ ಅವರಿಗಿದೆ. ಆದ್ದರಿಂದ ಪುಸ್ತಕಗಳಲ್ಲಿ ಇಡುವುದಲ್ಲ, ಮಹಾಭಾರತದ ಶಕ್ತಿಯನ್ನು ಒಂದು ಕಡೆ ಹಾಕಿದ್ದಾರೆ ತುಲೆಯಲ್ಲಿ. ಅದೇ ವಿಧವಾಗಿ ಇನ್ನೊಂದು ಕಡೆ ವೇದಗಳು, ನಾಲ್ಕು ವೇದಗಳು, ಸರ್ವ ವೇದಾಶ್ಚ ಎಲ್ಲ ವೇದಗಳು ಅಂದ್ರೆ ಮಿಕ್ಕ ನಾಲ್ಕು ವೇದಗಳನ್ನು ಇನ್ನೊಂದು ಕಡೆ ಹಾಕಿ ತುಲಾಂ ಆರೋಪಿತ ತುಲನೆ ಮಾಡಿದ್ದಾರೆ. ಎರಡನ್ನು ಯಾವುದು ಹೆವಿ ಇದೆ ನೋಡ್ರಿ ನೋಡೋಣ ಅಂತ ವೇದವ್ಯಾಸ ದೇವರ ಆಜ್ಞೆಯಿಂದಲೇ ತುಲನೆ ಮಾಡಿದಾಗ ಏನಾಯ್ತು ಅಂದ್ರೆ, ತತ್ರ ತೂ ಅತಿರಿಚ್ಯತ ಭಾರತಂ, ಭಾರತಂ ತತ್ರ ತೂ ಅತಿರಿಚ್ಯತ. ಮಹಾಭಾರತ ಯಾವ ಕಡೆ ಹಾಕಿದ್ದಾರೆ, ಯಾವ ತಕ್ಕಡೆಯಲ್ಲಿ ಯಾವ ಕಡೆ ಹಾಕಿದ್ದಾರೋ ಆ ಕಡೆ ಅದು ಭಾರ ಹೆಚ್ಚಾಯ್ತಂತೆ. ದಟ್ ಒನ್ ವಾಸ್ ಹೆವಿಯರ್. ಅದಕ್ಕೆ ಅದಕ್ಕೆ ಭಾರತ ಅಂತ ಮೊದಲು ಹೆಸರಿಟ್ಟು ಅದನ್ನು ಮಹಾಭಾರತವಾಯಿತು. ಮಹತ್ವಾತ್ ಭಾರವತ್ವಾಚ ಮಹಾಭಾರತ ಮುಚ್ಚಿತೆ. ಹೆಸರೇ ಭಾರತ ನೋಡ್ರಿ, ಭಾರತ ಭರತ ಸಂಬಂಧವಾದದ್ದು ಭಾರತ ಅಂತ ಒಂದು ಇಲ್ಲ, ಭಾರತ ಭಾರ ಅಂದ್ರೆ ಹೆವಿ, ತ ಗುಣ, ಭಾರತ ಅಂದ್ರೆ ಭಾರವಾಗಿ ಇರುವಂಥದ್ದು, ಹೆವಿ ಆಗಿದೆ. ಇಟ್ಸ್ ಹೆವಿ. ಏನು ಹೆವಿ? ಅರ್ಥ ಗೌರವ, ಅರ್ಥದಲ್ಲಿ ಹೆವಿನೆಸ್, ನಾಟ್ ಫಿಸಿಕಲ್ ವೆಯ್ಟ್ ಅಲ್ಲ, ಅರ್ಥದ ಹೆವಿನೆಸ್ ಗೌರವ ಇದೆ ಅಂದ್ರೆ ಗುರುತ್ವ ಭಾರ ಇದೆ ಅಂತ ಹೇಳಿ. ಅಷ್ಟೇ ಅಲ್ಲದೆ ಮಹತ್ವ, ಮಹತ್ವವೂ ಇದೆ. ಮಹತ್ವಾತ್ ಭಾರವತ್ವಾಚ ಮಹಾಭಾರತ ಮುಚ್ಚತೆ. ಇವು ಎರಡೂ ಇದರಲ್ಲಿ ಇದೆ. ಆದ ಕಾರಣದಿಂದ ಇದಕ್ಕೆ ಮಹಾಭಾರತ ಅಂತ ಹೆಸರನ್ನು ಇಟ್ಟಿದ್ದಾರೆ ಅಂತ ನಿರುಕ್ತಂ. ಸೊ ನಿರುಕ್ತಂ ಅಸ್ಯ ಯೋ ವೇದ ಸರ್ವ ಪಾಪೈಹಿ ಪ್ರಮುಚ್ಯತೆ. ಈ ನಿರುಕ್ತವನ್ನು ಯಾರು ತೊಳ್ಕೊಂಡಿದ್ದಾರೋ ಅವರು ಎಲ್ಲ ಪಾಪಗಳಂದು ಮುಕ್ತರಾಗ್ತಾರೆ ಅಂತ ಹೇಳಿದಾಗ ನಮ್ಗೆ ಸಂಶಯ ಬರುತ್ತೆ. ಸರಿ, ಅದು ಮುಂಚೆ ನೋಡೋಣ. ಯಾಕಂದ್ರೆ ಓಹೋ ಇಷ್ಟು ಮಾತ್ರ ನಾವು ತಿಳ್ಕೊಂಡ್ಬಿಟ್ರೆ ಎಲ್ಲ ಪಾಪಗಳು ಹುಟ್ಟೋಗತ್ತಾ? ಜಸ್ಟ್ ಈ ಓ ಇದು ಹಾಕಿದ್ರು ತಕ್ಕೆ ಬ್ಯಾಲೆನ್ಸ್ ನಲ್ಲಿ ಹಾಕಿದ್ರು ಒಂದು ಇದು ಹೆವಿ ಆಯ್ತು, ಅದು ಲೈಟ್ ಆಯ್ತು ಅಂದ್ರೆ ಮಹಾಭಾರತ ಅಂತ ಇದಕ್ಕೆ ಹೆಸರು ಬಂತು. ಇದು ಇದರ ನಿರ್ವಚನ ನಿರುಕ್ತ ಅಂತ ಅದು ತಿಳ್ಕೊಂಡ ಮಾತ್ರಕ್ಕೆ ನಮಗೆ ಎಲ್ಲ ಪಾಪಗಳು ಹುಟ್ಟೋಗತ್ತಾ? ಯಾಕಂದ್ರೆ ಸರ್ವ ಪಾಪೈ ಪ್ರಮುಚ್ಯತೆ. ಒಂದು ಇದು ಅರ್ಥವಾದ ಅಂತ ಸೊ ಪ್ರಶಂಸೆ, ಇದು ಇಷ್ಟು ದೊಡ್ಡದು ಅಂತ ಪ್ರಶಂಸೆ ಮಾಡಿದಾರೆ ಅಂತ ಹೇಳಬಹುದು. ಸೊ ಅದರ ಇನ್ನು ಏನು ಅದರ ಮುಖವಾಗಿ ಏನು ನೋಡಬಹುದು ಅನ್ನೋದು ಮುಂಚೆ ನೋಡೋಣ. ಇದು ಇನ್ನೂ ಏನು ಬರೆದಿದ್ದಾರೆ ಅಂತ ನೋಡ್ಬಿಟ್ಟು ಅದರ ಚರ್ಚೆಯನ್ನು ಮಾಡೋಣ. ಇಲ್ಲಿ ಆ ಮಹಾಭಾರತದ ಗ್ರೇಟ್ನೆಸ್ ಹೇಳ್ತಾ ಇದ್ದಾರೆ. ಯದಿಹಾಸ್ತಿ ತದ್ ಅನ್ಯತ್ರ ಎನ್ನೇ ಹಾಸ್ತಿ ನ ಕುತ್ರಚಿತ್ತು. ಇದು ನೀವೆಲ್ಲರೂ ಕೇಳಿ ಹೇಳ್ತಾರೆ. ಮಹಾಭಾರತದಲ್ಲಿ ಏನೇನು ಇದೆಯೋ ಅದು ಬೇರೆ ಕಡೆ ಆಯಾ ಸ್ವಲ್ಪ ಸ್ವಲ್ಪ ಇಡಬಹುದು, ಅಂದ್ರೆ ಎಂಟೈರ್ ಥಿಂಗ್ ಇಲ್ಲ, ಅಂದ್ರೆ ಬೇರೆ ಕಡೆ ಇದ್ದದ್ದೆಲ್ಲವೂ ಮಹಾಭಾರತದಲ್ಲಿದೆ. ಮಹಾಭಾರತದಲ್ಲಿ ಇದ್ದದ್ದು ಎಲ್ಲವೂ ಕೂಡ ಬೇರೆ ಕಡೆ ಇಲ್ಲ. ಅಂದ್ರೆ ಎಲ್ಲ ಕಡೆ ಇರುವ ವಿಷಯಗಳನ್ನ ಅಂದ್ರೆ ಭಗವದ್ ವಿಷಯಕವಾದ ವಿಷಯಗಳು ಯಾವ್ದಾವ್ದಿದೋ ಅವೆಲ್ಲವೂ ಕೂಡ ಮಹಾಭಾರತದಲ್ಲಿ ಇದೆ. ಆದ್ರೆ ಮಹಾಭಾರತದಲ್ಲಿ ಇರುವಂತ ಭಗವದ್ ವಿಷಯಕ್ಕೆ ಮಾತ್ರ ಅಲ್ಲ, ಟಾಕ್ಸ್ ಅಬೌಟ್ ಅದರ್ ಥಿಂಗ್ಸ್ ಆಲ್ಸೋ. ಒಂದು ರಾಜಕೀಯ ಶಾಸ್ತ್ರ ಇಲ್ಲ ಆರ್ಥಿಕ ಶಾಸ್ತ್ರ ಅದರ ವಿಷಯಗಳು ಕೂಡ ಇಲ್ಲಿ ಬರುತ್ತೆ ಅಂತೆ. ಸೊ ಇತ್ಯಾದಿ ಎಲ್ಲ ವಿಷಯಗಳನ್ನು ಒಳಗೊಂಡಿದೆ ಮಹಾಭಾರತ. ಆದರೆ ಈ ಮಹಾಭಾರತದಲ್ಲಿ ಇರೋದೆಲ್ಲವೂ ಬೇರೆ ಕಡೆ ಇರುತ್ತೆ ಅಂತ ಹೇಳಕ್ಕಿಲ್ಲ. ಅಂದ್ರೆ ದಿಸ್ ಲೈಕ್ ಸೂಪರ್ ಸೆಟ್ ತರ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ಇನ್ನೊಂದು ವಿಷಯ ಕೂಡ ವಿರಾಟ ಉದ್ಯೋಗ ಪರ್ವ ಅನ್ನಂತ ಒಂದು ಬರುತ್ತೆ. ಅಂದ್ರೆ ಇದು ಮಹಾಭಾರತ ಒಂದು ಕಲ್ಪವೃಕ್ಷದ ಜೊತೆಯಲ್ಲಿ ಹೋಲಿಸಿದರೆ ಅದರ ಒಂದು ವಿಶೇಷವಾದ ಎರಡು ಹಣ್ಣುಗಳಿದ್ದಂತೆ ವಿರಾಟ ಉದ್ಯೋಗ ಪರ್ವ. ಇವೆರಡಕ್ಕೂ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದರೆ ವಿರಾಟ ಪರ್ವ ಉದ್ಯೋಗ ಪರ್ವದಲ್ಲಿ ನಮಗೆ ಅನೇಕ ಅಂಶಗಳು ತಿಳಿದು ಬರುತ್ತೆ. ಸೊ ಭಗವಂತನ ಮಹಿಮೆ, ಪಾಂಡವರಿಯ ಮೂಲಕವಾಗಿ ಭಗವಂತ ಪಾಂಡವರನ್ನು ಎಷ್ಟು ಪಾಂಡವರದ್ದು ವೃತ್ತಾಂತ ಬರುತ್ತೆ, ಅವರನ್ನು ಭಗವಂತ ಎಷ್ಟು ವಿಶೇಷವಾಗಿ ಅನುಗ್ರಹ ಮಾಡಿದ್ದಾನೆ ಅನ್ನುವ ವಿಷಯ ಬರುತ್ತೆ. ಆದ್ದರಿಂದ ಆ ಎರಡು ಪರ್ವಗಳಲ್ಲಿ ಭಗವಂತನ ಬಗ್ಗೆ ಒಂದು ಒಳ್ಳೆ ತಿಳುವಳಿಕೆ ಬರುತ್ತೆ. ಆದ್ದರಿಂದ ಎರಡು ಪರ್ವಗಳಿಗೆ ಒಂದು ವಿಶೇಷವಾದ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ಇತ್ಯಾದಿ ವಾಕ್ಯ ಪರ್ಯಾಲೋಚನೆ, ಈ ಎಲ್ಲ ವಾಕ್ಯಗಳ ಒಂದು ಪರಿಯಾಲೋಚನೆ ಇದನ್ನು ನಾವು ಚೆನ್ನಾಗಿ ನೋಡುವುದಾಗ ಇತ್ಯಾದಿ ತದ್ ವಾಕ್ಯ ಪರ್ಯಾಲೋಚನೆಯ ಋಷಿ ಸಂಪ್ರದಾಯಾತ್ ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್. ನಾವು ಆ ವೇದವ್ಯಾಸರ ಅವತಾರ ಮಾಡಿದ್ದಾರೆ, ಮಹಾಭಾರತ ರಚನೆ ಮಾಡಿದ್ದಾರೆ, ಎಲ್ಲ ಹೇಳಿದ್ದಾರೆ. ಹೇಳಿದ ಮೇಲೆ ಇದನ್ನು ಹೇಳ್ತಾ ಇದ್ದಾರೆ. ಈ ವಾಕ್ಯಗಳೆಲ್ಲನೂ ನೋಡಿದಾಗಲೂ ಋಷಿಗಳ ಸಂಪ್ರದಾಯದಿಂದಲೂ ನಮಗೆ ಒಂದು ಕೇಳಿ ಬರುತ್ತೆ ಏನು ಅಂತ ಹೇಳಿದ್ರೆ, ಕೋಹಿ ಅನ್ಯಃ ಪುಂಡರೀಕಾಕ್ಷಾತ್ ಮಹಾಭಾರತ ಕೃತ್ ಭವೇತ್. ಪುಂಡರೀಕಾಕ್ಷ ಅಂದರೆ ಪರಮಾತ್ಮ, ಪುಂಡರೀಕದಂತೆ ಕಮಲದಂತೆ ಕಣ್ಣುಳ್ಳವನು. ನಾವು ನೋಡಿ ಕಮಲದಂತೆ ಕಣ್ಣುಗಳು ಅಂತ ಹೋಲಿಸುವುದಕ್ಕೆ ಒನ್ ಆಫ್ ದ ರೀಸನ್ಸ್ ಏನಂತ ಹೇಳಿದರೆ, ಕಮಲ ಪುಷ್ಪ ಆಗಲಿ ಕಮಲ ಪತ್ರ ಆಗಲಿ ನೀರಿನಲ್ಲಿ ಇದ್ದರೂ ಅದು ನೀರು ಅದಕ್ಕೆ ಅಂಟುವುದಿಲ್ಲ. ಹಾಗೆ ಭಗವಂತ ಎಲ್ಲರ ಜೊತೆಲೇ ಇರ್ತಾನೆ, ಎಲ್ಲರ ಹೃದಯ ಆಕಾಶದಲ್ಲಿ ನಿಂತಿದ್ದಾನೆ. ಆದರೆ ಅವನಿಗೆ ಎಲ್ಲವನ್ನು ನೋಡ್ತಾ ಇದ್ದಾನೆ ಭಗವಂತ, ಆದರೆ ನಿರ್ಲಿಪ್ತನಾಗಿದ್ದಾನೆ. ಯಾವುದು ಅವನಿಗೆ ಅಂಟುವುದಿಲ್ಲ, ಯಾವುದಕ್ಕೆ ಅಟ್ಯಾಚ್ ಆಗೋದಿಲ್ಲ ಅವನು. ಆದ್ದರಿಂದ ಅವನು ನಿರ್ಲಿಪ್ತ. ನೀರು ಹೇಗೆ ಕಮಲ ಪುಷ್ಪಕ್ಕೂ ಕಮಲ ದಳಗಳಿಗೂ ತಾಕುವುದಿಲ್ಲವೋ, ಹಾಗೆ ಭಗವಂತನನ್ನು ಯಾವುದು ತಾಕುವುದಿಲ್ಲ, ಮುಟ್ಟುವುದಿಲ್ಲ ಅನ್ನೋದಕ್ಕಾಗಿ ಪುಂಡರೀಕಾಕ್ಷ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಸೊ ಈ ವಿಧವಾಗಿ ಈ ಪುಂಡರೀಕಾಕ್ಷನಾದ ಪರಮಾತ್ಮನಿಗಿಂತಲೂ ಬೇರೆ ಅವನು ಯಾರೂ ಕೂಡ ಈ ಮಹಾಭಾರತವನ್ನು ರಚಿಸುವುದು ಸಾಧ್ಯವೇ ಇಲ್ಲ. ಇಂತಹ ಒಂದು ದೊಡ್ಡ ಗ್ರಂಥವನ್ನು ಮಾಡಿದವರು ನಿಜವಾಗಿ ಪರಮಾತ್ಮನೇ ಆಗಿದ್ದಾನೆ ಅಂಥೇಳಿ ಇತ್ಯಾದಿ ಪುರಾಣ ಗ್ರಂಥ ಅಂತರ ಅಂದ್ರೆ ಅಂತರ ಅಂದ್ರೆ ಬೇರೆ ಇದು ಅಂತ, ಅಂತರ ಅಂದ್ರೆ ಒಳಗೆ ಅಂತ ಒಂದು ಅರ್ಥ ಇದೆ. ಅಂತರ ಅಂದ್ರೆ ಬೇರೆ ಇದು ಅಂದ್ರೆ ಪುರಾಣ ಗ್ರಂಥ ಅಂತರ ಅಂದ್ರೆ ಇತರ ಗ್ರಂಥಗಳು. ಸೊ ಪುರಾಣಗಳು ಮತ್ತು ಇತರ ಗ್ರಂಥಗಳಲ್ಲಿ ಗ್ರಂಥ ಅಂತರ್ಗತ ಅಲ್ಲಿ ಇರುವಂತಹ ವಾಕ್ಯಾನ್ ಇಲ್ಲಿ ವಾಕ್ಯಾನಿ ಅಥ ಇಲ್ಲಿ ಆಕ್ಚುಲಿ ಬಿಡಿಸೋದು ಹೇಗೆ ಬಿಡಿಸ್ಬೇಕಂದ್ರೆ ಗ್ರಂಥ ಅಂತರ ಗತ ವಾಕ್ಯ ಅನ್ಯಥಾ ಅನುಪಪತ್ಯ. ಸೊ ವಾಕ್ಯ ಪ್ಲಸ್ ಅನ್ಯಥಾ ಪ್ಲಸ್ ಅನುಪಪತ್ಯ ಅಂತ ಬಿಡಿಸ್ಬೇಕು. ಅಂದ್ರೆ ಈ ವಾಕ್ಯಗಳನ್ನು ಅನ್ಯಥಾ ಅಂದ್ರೆ ಈ ವೇದವ್ಯಾಸರೊಬ್ಬರು ಬರುವಂತನಲ್ಲದೆ ಬೇಗೆ ಅವರು ಮಾಡ್ತಾರೆ ಅನ್ನುವುದು ಅನುಪಪತ್ಯ ಉಪಪಾದನೆ. ಯು ಕೆನಾಟ್ ಇಟ್ಸ್ ಇಂಪಾಸಿಬಲ್ ಅಂದ್ರೆ ಬೇರೆಯವರಿಗೆ ಇಂತಹ ಗ್ರಂಥಗಳ ರಚನೆ ಮಾಡುವುದು ಸಾಧ್ಯವಿಲ್ಲ, ಅನ್ಯರಿಗೆ ಇದು ಆಗತ್ಯ ಅನ್ನುವುದು ಇಟ್ಸ್ ನಾಟ್ ಪಾಸಿಬಲ್. ಆದ್ದರಿಂದ ಇಲ್ಲಿ ಬೇರೆ ಗ್ರಂಥಗಳಲ್ಲಿ ಹೇಳಿದ ವಾಕ್ಯಗಳ ಮೂಲಕವಾಗಿ ಅನ್ಯಥಾ ಅನುಪಪತ್ಯ ಬೇರೆ ರೀತಿಯಲ್ಲಿ ಬೇರೆಯವರು ಮಾಡುವುದು ಸಾಧ್ಯವಿಲ್ಲ. ಆದ ಕಾರಣದಿಂದ ನಾರದ ಅಧ್ಯಯನಾದಿ ಲಿಂಗೈಶ್ಚ ಅವಸೀಯತೆ, ನಾರದಾದಿ ಋಷಿಗಳು ಕೂಡ ಇದನ್ನು ಅಧ್ಯಯನ ಮಾಡುವಾಗ ಇದು ಭಗವಂತ ಮಾಡಿದ್ದು, ಹೇಗೆ ಮಾಡಿದ ಅವನು, ವೇದಗಳಲ್ಲಿ ನಾವು ನೋಡಿದ್ವಿ ವೇದ ತದನುಕ್ತ, ವೇದಗಳಲ್ಲಿ ಹೇಳಿದ ವಿಷಯಗಳು ವೇದದಲ್ಲಿ ಹೇಳದೇ ಇರುವ ವಿಷಯಗಳು, ಭಗವಂತನ ಬುದ್ಧಿಗೆ ಗೋಚರವಾದಂತಹ ವಿಷಯಗಳು ಅವೆಲ್ಲವನ್ನೂ ಇಲ್ಲಿ ಸೇರಿಸಿದ್ದಾರೆ. ಆದ್ದರಿಂದ ಇದು ಹಾಗೆ ನಾವು ಲಿಂಗೈಶ್ಚ ಅವಸೀಯತೆ, ಲಿಂಗ ಅಂತ ಹೇಳಿದ್ರೆ ನಾವು ಪ್ರಮಾಣಬದ್ಧದೆಲ್ಲ ನೋಡಿದ್ವಿ, ಲಿಂಗ ಅನ್ನುವ ಶಬ್ದಕ್ಕೆ ಈಗ ಶಿವಲಿಂಗ ಆ ತರ ಆ ಲಿಂಗ ಅಲ್ಲ, ಲಿಂಗ ಅಂತ ಹೇಳಿದ್ರೆ ಲಾಜಿಕಲ್ ಸ್ಟೇಟ್ಮೆಂಟ್, ಇದು ವ್ಯಾಪ್ತಿ ಅಂತ ನೋಡ್ರಿ. ಎ ಇಂಪ್ಲೈಸ್ ಬಿ ಬಿಕಾಸ್ ಎ ಇಸ್ ಟ್ರೂ ಬಿ ಇಸ್ ಟ್ರೂ ಅಂತ ಹೇಳುವ ಅಂದ್ರೆ ಲಾಜಿಕಲ್ ಇಂಪ್ಲಿಕೇಶನ್ಸ್ ತರ್ತೀವಿ ನೋಡ್ರಿ. ಅದು ಅದನ್ನೇ ಹೇಳ. ಸೊ ಆ ಲಿಂಗಗಳು ಅಂದ್ರೆ ಹೇತು ಭೂತವಾದ ವಾಕ್ಯಗಳಿಂದ ಅದರಿಂದ ಅವಸೀಯತೆ ನಮಗೆ ಕಂಡು ಬರುತ್ತೆ. ಏನು ಕಂಡು ಬರುತ್ತೆ? ಈ ಗ್ರಂಥವನ್ನು ಇಷ್ಟು ಮಹಾಭಾರತವನ್ನು ಮಾಡಿದಂಥವ್ರು ವೇದವ್ಯಾಸ ದೇವರೇ. ಅಂದರೆ ಹೀಗೆಲ್ಲ ಓ ಈ ಗ್ರಂಥ ಮಾಡಿದ್ದಾರಾದ್ದರಿಂದ ವೇದವ್ಯಾಸರು ದೇವರಾಗಿದ್ದಾರೆ ಹಾಗೆ ತಿಳ್ಕೋಬೇಡಿ. ವೇದವ್ಯಾಸರು ದೇವರೇ ಆಗಿದ್ದಾರಾದ್ದರಿಂದ ಅವರಿಂದ ಇಂತಹ ಗ್ರಂಥ, ಅಂದ್ರೆ ಈ ಗ್ರಂಥದ ಮಹತ್ವ ಇಂತಹ ಗ್ರಂಥ ಮಾಡಿದವರು ವೇದವ್ಯಾಸ ದೇವರು ಅನ್ನುವುದು ಮುಖ್ಯವಾಗಿದೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ವೈರಾಣಿ ಒಂದು ನಿಮಿಷ ರೀ, ವಾಗಿ ನಮ್ಮನ್ನು ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ಬರುವ ಸಂಶಯ ಏನಂತ ಹೇಳಿದ್ರೆ, ಈ ಪರ್ಯಾಲೋಚನೆ ಇದು ಇದೆಲ್ಲವೂ ಪಾಪಗಳು ಇದೆಲ್ಲ ಹೋಗುತ್ತೆ ಅಂತ ಹೇಳಿದಾರಲ್ವಾ, ಅದಕ್ಕೆ ನಾವು ಹೀಗೆ ಚಿಂತನೆ ಮಾಡಬೇಕು. ಇದರಿಂದ ನಮಗೆ ಚಿತ್ತಶುದ್ಧಿ ಆಗತ್ತೆ, ಆ ಚಿತ್ತಶುದ್ಧಿಯ ಮೂಲಕವಾಗಿ ಪಾಪಗಳು, ಸೊ ಇದು ಪಾಪಗಳು ಹೋಗಲಿಕ್ಕೆ ಅವಾಂತರ ಪರಂಪರೆಯ ಕಾರಣ ಅಷ್ಟೇ. ಇದು ಮಾಡಿದ ಮಾತ್ರಕ್ಕೆ ಪಾಪಗಳು ಹುಟ್ಟೋಗುತ್ತೆ ಅಂತಲ್ಲ. ಈ ವಿಧವಾದ ನಾವು ಮುಂಚೆ ನೋಡಿದ ನಿರುಕ್ತ, ಈ ವಿಧವಾದ ನಿರ್ವಚನವನ್ನು ಇಟ್ಟುಕೊಂಡಾಗ ಆ ನಿರ್ವಚನದ ಮೂಲಕವಾಗಿ ಈ ಮಹಾಭಾರತದ ಮಹತ್ವ ಗೊತ್ತಾಗಿ ಅದು ನಮ್ಮ ಮನಸ್ಸಿಗೆ ಹತ್ತುಕೊಂಡು ಭಗವಂತನನ್ನು ನಾವು ಆ ವಿಧವಾಗಿ ಧ್ಯಾನವನ್ನು ಮಾಡಿ ಅದರಿಂದ ನಮಗೆ ಪರಂಪರೆಯ ನಮಗೆ ಪಾಪಗಳು ಹೋಗುವುದಕ್ಕೆ ಸಾಧನವಾಗುತ್ತೆ. ದಿಸ್ ಒನ್ ಎ ಟೂಲ್ ಫಾರ್ ದಟ್. ಸೊ ಇದು ಮಾಡಿದ ಮಾತ್ರಕ್ಕೆ ಪಾಪಗಳು ಹುಟ್ಟೋಗುತ್ತೆ ಅಂತ ಅರ್ಥಲ್ಲ ಅಂತೇಳಿ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಹೇಳುವಂತಹದ್ದು ಈ ಒಂದು ವಿಷಯ, ಈ ಗ್ರಂಥ ರಚನೆ ಮಾಡಿದ್ದ ಮಾತ್ರಕ್ಕೆ ವೇದವ್ಯಾಸರು ದೇವರು ಅಂತ ತಿಳ್ಕೋಬಾರದು. ಯಾಕೆ ಅಂತ ಹೇಳಿದ್ರೆ, ಸಪೋಸ್ ಬೈ ಚಾನ್ಸ್ ಇನ್ನೊಬ್ಬರು ಯಾರೋ ದೇವರು ಅಲ್ಲದೆ ಅಂದರೆ ದೊಡ್ಡ ಜ್ಞಾನಿ ಆದವರು, ದೇವತಾ ಸ್ವರೂಪನೆ ಭಗವಂತನಿಗಿಂತ ಬೇರೆ ಆ ದೇವತಾ ಸ್ವರೂಪ ಇನ್ನೊಬ್ಬರು ಕೂಡ ಈ ಗ್ರಂಥವನ್ನು ಮಾಡಿದರೆ ಅವರು ಪರಮಾತ್ಮ ಆಗಿಬಿಡ್ತಾರಾ? ಆಗೋದಿಲ್ಲವಲ್ಲ. ಸೊ ಗ್ರಂಥ ಮಾಡಿದ ಮಾತ್ರಕ್ಕೆ ಪರಮಾತ್ಮ ಅಂತಲ್ಲ, ಇಂತಹ ಗ್ರಂಥ ಈ ಮಹಾಭಾರತದಂತಹ ಗ್ರಂಥ ಮಾಡಿದ್ದಾರಾದ್ದರಿಂದ ಅದು ಪರಮಾತ್ಮ ಒಬ್ಬನಿಂದಲೇ ಮಾಡಲಿಕ್ಕಾಗತ್ತೆ ಇಂತಹ ಮಹಾಭಾರತ ಗ್ರಂಥ ರಚನೆ ಅಂತೇಳಿ ಹೇಳಿದ್ದಾರೆ. ಅದಾದ ಮೇಲೆ ಈ ಇನ್ನೊಂದು ಆಚಾರ್ಯರು ಈ ಮಹಾಭಾರತದ ಮಹಾತ್ಮನು ಗೀತೆಯ ಮಹಾತ್ಮನ ಹೇಳ್ತಾ ಇಲ್ಲಿ ಮುಂಚೆ ಹೇಳ್ತಾರೆ, ತತ್ರ ಚ ಸರ್ವ ಭಾರತ ಅರ್ಥ ಸಂಗ್ರಹಾಂ ವಾಸುದೇವ ಅರ್ಜುನ ಸಂವಾದ ರೂಪಾಂ ಭಾರತ ಪಾರಿಜಾತ ಮಧುಭೂತಾಂ ಗೀತಾಂ ಉಪನಿಬಂಧ ತಚ್ಚ ಉಕ್ತಂ ಅಂತೇಳಿ ಅದಕ್ಕೆ ಮಹಾಕುರ್ಮ ಪುರಾಣದ ಕೋಟ್ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಸರ್ವ ಭಾರತ ಅರ್ಥ ಸಂಗ್ರಹ ಅಂದ್ರೆ ಇಸ್ ಎ ಕಂಡೆನ್ಸ್ಡ್ ಫಾರ್ಮ್. ಮಹಾಭಾರತದಲ್ಲಿ ಹೇಳಿದಾರಲ್ವ ಈ ಅನೇಕ ವಿಷಯಗಳಿವೆ, ಇಷ್ಟು ವಿಷಯಗಳಿರುವಾಗ ಅಷ್ಟು ಮಹಾಭಾರತ ಓದ್ಬೇಕಂದ್ರೆ ನಮ್ಗೆ ತುಂಬಾ ಹೊತ್ತಾಗತ್ತೆ ರೀ. ಅದರ ಒಂದು ಸಂಗ್ರಹ ಕಂಡೆನ್ಸ್ಡ್ ಮೀನಿಂಗ್ ಎಲ್ಲಾದ್ರೂ ಇದ ಅಂತ ಹೇಳಿದ್ರೆ ಇದೆ. ಅದಕ್ಕೆ ಭಗವದ್ಗೀತೆ ಹೇಳ್ತಾ ಇದ್ರು ವಾಸುದೇವ ಅರ್ಜುನ ಸಂವಾದ ರೂಪ, ಅವರೆಲ್ಲ ಇಬ್ಬರ ಕಾನ್ವರ್ಸೇಷನ್ ಆ ಫಾರ್ಮ್ ನಲ್ಲಿ ಇರುವಂತಹದ್ದು. ಭಾರತ ಪಾರಿಜಾತ ಮಧುಭೂತಾಂ, ಮಹಾಭಾರತ ಅನ್ನುವ ಪಾರಿಜಾತ ಕಲ್ಪವೃಕ್ಷದಲ್ಲಿ ಇರುವಂತಹ ಮಧು ಸದೃಶವಾದಂತಹ ಅಮೃತ ಸದೃಶವಾಗಿರುವಂತಹದ್ದಾಗಿದೆ ಇಂತಹ ಗೀತಾಮೃತ, ಅದಕ್ಕೆ ಗೀತಾಮೃತ ಅಂತ ಕರೀತಾರೆ. ಅಂತಹ ಗೀತೆಯನ್ನು ಭಗವದ್ಗೀತೆಯನ್ನು ಉಪನಿಬಂಧ ಅಂದ್ರೆ ರಚನೆ ಮಾಡಿದರು. ಉಪಬಂಧ ಉಪನಿಬಂಧ ಅದು ಉಪಬಂಧನೆ ಅಂತೇಳಿ ರಚನೆ ಮಾಡುವುದು ಅಂದ್ರೆ ಒಂದು ದೊಡ್ಡ ಗ್ರಂಥದ ರಚನೆ ಅದನ್ನು ಮಾಡಿದ್ದಾರೆ ಅಂತೇಳಿ ತಚ್ಚ ಉಕ್ತಂ ಅದಕ್ಕೆ ಸಪೋರ್ಟಿಂಗ್ ಸ್ಟೇಟ್ಮೆಂಟ್ ಆಗಿ ಕೋಟ್ ಹೇಳ್ತಾ ಇದ್ದಾರೆ. ಭಾರತಂ ಸರ್ವಶಾಸ್ತ್ರೇಷು ಭಾರತೇ ಗೀತಿಕಾವರ ವಿಷ್ಣೋಃ ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂ ಚ ತದ್ವಯಂ ಇತಿ ಮಹಾಕೌರ್ಮೆ ಮಹಾಕೂರ್ಮ ಕೂರ್ಮ ಪುರಾಣದಿಂದ ಕೋಟ್ ಅದಕ್ಕೆ ಪೂರಕವಾಗಿರುವಂತಹ ಕೋಟ್ ಕೊಡ್ತಾ ಇದ್ದಾರೆ. ಮಹಾಭಾರತ ಎಲ್ಲ ಶಾಸ್ತ್ರಗಳಲ್ಲಿ ಸರ್ವಶಾಸ್ತ್ರೇಷು ವರ ಅಂದ್ರೆ ಶ್ರೇಷ್ಠವಾಗಿದ್ದು ಅದರಲ್ಲಿ ಮಹಾಭಾರತದಲ್ಲಿ ಗೀತಿಕ ಭಗವದ್ಗೀತಿಕ ಅಂದ್ರೆ ನೋಡ್ರಿ ಅದೇ ಗೀತ ಅಂದ್ರೆ ಗೋಪಿಗೀತೆ ಇದೆ, ವೇಣುಗೀತೆ ಇದೆ, ಭ್ರಮರಗೀತೆ ಇದೆ, ಎಷ್ಟೋ ಗೀತೆಗಳಿದೆ. ಈ ಅವುಗಳಿಗೆ ಹೆಸರು ಮುಂದೆ ಪ್ರಿಫಿಕ್ಸ್ ಹೇಳಿದಾಗ ಆ ಗೀತೆಗಳು ಭ್ರಮರಗೀತೆ, ಗೋಪಿಗೀತೆ, ವೇಣುಗೀತೆ ಹೀಗೆ ಹೇಳಿದಾಗ ಉದ್ಧವ ಗೀತೆ ಅದು ಆಗಿದೆ. ಏನು ಹೇಳಿದೆ ಗೀತ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತ ಓ ಭಗವದ್ಗೀತಾ, ಶಿವಗೀತವೂ ಇದೆ. ಯಾರು ಗೀತಾ ಅಂದ್ರೆ ಅದ ಭಗವದ್ಗೀತಾ ಅಂದ್ರೆ ತಗೊಳ್ತಾರೆ, ಬೇರೆ ಗೀತೆ ಇಲ್ಲ. ಯಾಕಂದ್ರೆ ಇದೇ ಪ್ರಖ್ಯಾತಿಯಾಗಿರುವಂತಹದ್ದು. ಆದ್ದರಿಂದ ಗೀತಿಕಾ ಅವರ ವಿಷ್ಣೋಃ ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂ ಚ ತದ್ವಯಂ. ಸೊ ವಿಷ್ಣುವ ಸಹಸ್ರ ವಿಷ್ಣು ಸಹಸ್ರನಾಮ, ಸೊ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಎರಡು ಕಣ್ಣುಗಳಿದ್ದಂತೆ, ಈ ಎರಡು ಬಹಳ ಶ್ರೇಷ್ಠವಾಗಿದೆ ಅಂತ ಹೇಳಿ ಹೇಳ್ತಾ ಇವು ಎರಡೂ ಕೂಡ ನಾವು ಜ್ಞೇಯಂ ತಿಳ್ಕೊಳ್ಳಬೇಕು, ಪಾಠ್ಯಂ ಚ ಪಠನೆಯೂ ಮಾಡಬೇಕು, ಅರ್ಥ ಚಿಂತನೆ ಪಾಠ ಚಿಂತನೆ ಎರಡೂ ಮಾಡಬೇಕು ಅಂತ ಕೂರ್ಮ ಪುರಾಣದಿಂದ ಹೇಳಿದ ವಚನವನ್ನು ಇಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ಅನ್ನು ಹೇಳ್ತಾ ಇದ್ದಾರೆ, ಸೊ ಸಹಿ ಧರ್ಮ ಸುಪರ್ಯಾಪ್ತ ಬ್ರಾಹ್ಮಣ ಪದವೇದನೆ ಇತ್ಯಾದಿ ಚ. ಈ ಧರ್ಮ ಯಾವುದು ಧರ್ಮ? ಈ ಮಹಾಭಾರತದಲ್ಲಿ ಹೇಳುವಂತಹ ಮಹಾಭಾರತದಲ್ಲಿ ಹೇಳಿದ ಗೀತೆಯಲ್ಲಿ ಹೇಳುವಂತಹ ಗೀತೆಯಲ್ಲಿ ಉಕ್ತವಾಗಿರುವಂತಹ ಧರ್ಮ ಯಾವುದಿದೋ, ಭಗವಂತ ಶ್ರೀಕೃಷ್ಣ ಪ್ರತಿಪಾದನೆ ಮಾಡಿದಂತಹ ಧರ್ಮ ಚಿಂತನೆ ಅದು ಬ್ರಹ್ಮ ಅಂದ್ರೆ ಬ್ರಹ್ಮಿತತ್ವಾತ್ ಬ್ರಹ್ಮ. ಬ್ರಹ್ಮ ಶಬ್ದಕ್ಕೆ ಮುಖ್ಯ ಅರ್ಥ ಪರಮಾತ್ಮ ಅಂತ ಅರ್ಥ. ಚತುರ್ಮುಖ ಬ್ರಹ್ಮದೇವರು ಅನ್ನೋದು ಸೆಕೆಂಡ್ರಿ ಮೀನಿಂಗ್ ಅಷ್ಟೇ. ಸೊ ಆದ್ದರಿಂದ ಈ ಬ್ರಹ್ಮ ಪರಬ್ರಹ್ಮ ಸ್ವರೂಪನಾದಂತಹ ಪರಮಾತ್ಮನ ಅಪರೋಕ್ಷ ಜ್ಞಾನಕ್ಕೆ ಅದು ಸಾಧಕವಾಗತ್ತೆ. ಸೊ ಅದಕ್ಕೆ ಬ್ರಾಹ್ಮಣ ಪದ ವೇದನೆ, ವೇದನ ಅಂತ ಹೇಳಿ ತಿಳ್ಕೊಳ್ಳುವುದು, ವಿತ್ ಧಾತುವಿನಿಂದ ಬಂದದ್ದು ವೇದನ. ಸೊ ಅದರಿಂದ ಸಹಿ ಧರ್ಮ ಆ ಗೀತೆಯಲ್ಲಿ ಹೇಳಿದಂತಹ ಧರ್ಮವೇ ಸುಪರ್ಯಾಪ್ತ, ಪರ್ಯಾಪ್ತ ಆಪ್ತ ಹೊಂದತಕ್ಕದ್ದು, ಪರ್ಯಾಪ್ತ ಚೆನ್ನಾಗಿ ಹೊಂದತಕ್ಕದ್ದು, ಸುಪರ್ಯಾಪ್ತ ಇಟ್ ಈಸ್ ಅಲ್ಟಿಮೇಟ್, ಇದೇ ಬೇಕು, ಇನ್ನು ಬೇರೆ ಯಾವುದು ಅಷ್ಟು ಮುಖ್ಯವಲ್ಲ, ಇದು ಬಂದರೆ ಎಲ್ಲ ಬಂದಂತೆ. ಆದ್ದರಿಂದ ಸುಪರ್ಯಾಪ್ತ ಇಟ್ ಈಸ್ ಮೋ, ದಿಸ್ ಇಸ್ ದ ಅಲ್ಟಿಮೇಟ್ ಮೋಸ್ಟ್. ಸೊ ಇದನ್ನು ಆಚರಣೆ ಮಾಡಬೇಕು, ಇದನ್ನು ತಗೊಂಡು ಬರಬೇಕು. ಯಾಕೆ ಅಂದ್ರೆ ಇದು ಬ್ರಾಹ್ಮಣ ಪದವೇದನೆ, ಇದು ಪರಮಾತ್ಮನ ಪದ ವೇದನೆ, ಪದ ರೂಪ ಅವನ ರೂಪವನ್ನು ನೋಡುವುದು ಅಂದ್ರೆ ಅಪರೋಕ್ಷ ಜ್ಞಾನಕ್ಕೆ ಇದು ಸಾಧಕವಾಗಿದೆ. ಆದ್ದರಿಂದ ಈ ಗೀತೆಯ ಅರ್ಥ ಚಿಂತನೆ ಅನ್ನೋದು ಬಹಳ ಮುಖ್ಯವಾಗಿದೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಸೊ ಕರ್ಮಾನುಷ್ಠಾನ, ಅಂತಃಕರಣ ಶುದ್ಧಿ ಇದೆಲ್ಲ ಅದರಿಂದ ಪರಂಪರೆಯಾಗಿ ಎಲ್ಲವನ್ನು ಬರುವಂತಹದ್ದು, ಎಲ್ಲವನ್ನು ಕೊಡುವಂತಹದ್ದು ಆಗಿದೆ. ಈ ಗೀತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಕರ್ಮವನ್ನು ಅನುಷ್ಠಾನ ಮಾಡಲಿಕ್ಕಾಗತ್ತೆ, ಅಂತಃಕರಣ ಶುದ್ಧಿ ಆಗತ್ತೆ, ನಮಗೆ ಸಿಗಬೇಕಾಗಿದ ಪ್ರಯೋಜನ ಸಿಗತ್ತೆ. ಇದಕ್ಕೆ ಯಾರು ನಾವು ಅನುಬಂಧ ಚತುಷ್ಟಯ ಅಧಿಕಾರಿಗಳು ಯಾರು, ವಿಷಯ ಯಾವುದು, ಪ್ರಯೋಜನ ಏನು, ಸಂಬಂಧ ಯಾವುದು, ಇದನ್ನು ನೋಡಿದಾಗ ಅನುಬಂಧ ಚತುಷ್ಟಯ ನಾಲ್ಕು ಅನುಬಂಧಗಳು, ಇದಕ್ಕೆ ಅಧಿಕಾರಿಗಳು ಯಾರು, ಯಾರಿಗೆ ಶ್ರದ್ಧೆ ಇದೆ ಅವರೆಲ್ಲರೂ ಅಧಿಕಾರಿ, ಅಧಿಕಾರಿಗಳು. ವಿಷಯ ಭಗವಂತನೇ ವಿಷಯನಾಗಿದ್ದಾನೆ. ಇದರಿಂದ ಸಿಗುವ ಪ್ರಯೋಜನ ಮೊದಲು ಅಪರೋಕ್ಷ, ಅಪರೋಕ್ಷ ನಂತರ ಮೋಕ್ಷ ಅಂತಹ ಉತ್ತಮವಾದ ಪ್ರಯೋಜನ ಕೊಡುವಂಥದ್ದಾಗಿದೆ. ಅಷ್ಟೇ ಅಲ್ಲದೆ ಅವಾಂತರ ಪ್ರಯೋಜನಗಳು, ಲೌಕಿಕ ಪ್ರಯೋಜನಗಳು ಉಂಟಾಗುತ್ತೆ. ಈ ವಿಧವಾಗಿ ಇವೆಲ್ಲವನ್ನು ಅದು ಹೇಗೆ ಮಾಡುತ್ತೆ, ಯಾ ಕೊಡುತ್ತೆ ಅನ್ನುವುದನ್ನು ನಮಗೆ ಸಂಬಂಧ, ಇವುಗಳ ಮಧ್ಯೆ ಇರುವ ಲಿಂಕ್ ಎಲ್ಲವನ್ನು ಕೊಡುವಂತಹದ್ದು ಆಗಿದೆ. ಆದ್ದರಿಂದ ಈ ಅನುಬಂಧ ಚತುಷ್ಟಯವನ್ನು ಚಿಂತನೆ ನಾವು ಇಲ್ಲಿ ಮಾಡಬಹುದು ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಸೊ ಇದಾದ ಮೇಲೆ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದರ ಪ್ಯಾರಲ್ ಆಗಿ ತಾತ್ಪರ್ಯದಲ್ಲಿ ಉಪೋದ್ಘಾತದಲ್ಲಿ ಆಚಾರ್ಯರು ಹೇಳಿದ ಮಾತು, ಅಲ್ಲಿ ಕೂಡ ಸಿಮಿಲರ್ ಥಾಟ್ಸ್ ಅಂದರೆ ಬೇರೆ ಕಡೆಯಿಂದ ಇಲ್ಲಿ ಕೂರ್ಮ ಪುರಾಣ ಇತ್ಯಾದಿ ಪುರಾಣಗಳಿಂದ ಕೋಟ್ ಮಾಡಿದ್ದಾರೆ. ಆ ಗೀತಾ ತಾತ್ಪರ್ಯದ ಉಪೋದ್ಘಾತದಲ್ಲಿ ಬ್ರಹ್ಮಾಂಡ ಪುರಾಣದಿಂದ ಕೋಟ್ ಮಾಡಿದ್ದಂಥದ್ದು, ಅಲ್ಲಿ ಸಿಮಿಲರ್ ಕಾನ್ಸೆಪ್ಟ್ಸೇ ಬರುತ್ತೆ. ಹೇಗೆ ಶಾಸ್ತ್ರೇತು ಅದೇ ಹೀಗೆ ಬರುತ್ತೆ, ಶಾಸ್ತ್ರೇಶು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾಚ ತಜ್ಞಾನಾತ್ ಮುಚ್ಯತೆ ಅಂಜಸ ಅಂಥೇಳಿ, ನ ಭಾರತ ಸಮಂ ಶಾಸ್ತ್ರಂ ಉತ ಏವ ಅನಯೋಹೋ ಸಮಂ ಭಾರತಂ ಸರ್ವವೇದಾಶ್ಚ ತುಲಾಂ ಆರೋಪಿತಾಃ ಪುರ. ಅಲ್ಲಿ ನಾವು ನೋಡಿದ ವಿಷಯವೇ, ದೇವೈಹಿ ಬ್ರಹ್ಮಾದಿಭಿಹಿ ಸರ್ವೈಹಿ ಋಷಿಭಿಶ್ಚ ಸಮನ್ವಿತೈಹಿ ವ್ಯಾಸಸ್ಯ ಏವ ಆಜ್ಞೆಯ ತತ್ರ ತು ಅತಿರಿಚ್ಯತ ಭಾರತಂ ಮಹತ್ವಾತ್ ಭಾರವತ್ವಾಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಹಿ ಪ್ರಮುಚ್ಯತೆ ಸ್ವಯಂ ನಾರಾಯಣ ದೇವೈಹಿ ಬ್ರಹ್ಮರುದ್ರೇಂದ್ರ ಪೂರ್ವಕೈಹಿ ಅರ್ಥಿತೋ ವ್ಯಾಸತಾಂ ಪ್ರಾಪ್ಯ ಕೇವಲಂ ತತ್ವನಿರ್ಣಯಂ ಚಕಾರ ಪಂಚಮಂ ವೇದಂ ಮಹಾಭಾರತ ಸಂಹಿತಂ ಇತಿ ಬ್ರಹ್ಮಾಂಡೇ. ಸೊ ಬ್ರಹ್ಮಾಂಡ ಪುರಾಣದಲ್ಲಿ ಸೊ ಎರಡು ಪೂರಕವಾಗಿ ಒಂದಕ್ಕೊಂದು ಸಪೋರ್ಟ್ ಮಾಡುವಂತಹದ್ದು, ಯಾಕಂದ್ರೆ ಆಚಾರ್ಯರು ಮೊದಲು ಭಾಷ್ಯ ಬರೆದಿದ್ದಾರೆ, ಅದಾದ ಮೇಲೆ ತಾತ್ಪರ್ಯ, ಎರಡು ವ್ಯಾಖ್ಯಾನಗಳನ್ನು ಈ ಭಗವದ್ಗೀತೆಗೆ ಮಾಡಿದ್ದಾರೆ. ಸೊ ಇಲ್ಲಿ ಆ ವಿಷಯಗಳು ಭಾಷ್ಯದಲ್ಲಿ ಹೇಳಿದ ವಿಷಯಗಳಿದೆ, ಆದ್ದರಿಂದ ನಾವು ಬೇಗ ಇದನ್ನು ನೋಡಬಹುದು. ಸೊ ಇಲ್ಲಿ ಹೇಳ್ತಾರೆ, ಶಾಸ್ತ್ರಗಳಲ್ಲಿ ಮಹಾಭಾರತ ಅದು ಬಹಳ ಶ್ರೇಷ್ಠ, ಸಾರಂ ಅಂದ್ರೆ ಎಸೆನ್ಸ್ ಅಂತಲೂ ಇದೆ, ಶ್ರೇಷ್ಠ ಅಂತೇಳು. ಸೊ ದಟ್ ಈಸ್ ಶ್ರೇಷ್ಠವಾಗಿದೆ. ಅದರಲ್ಲಿ ತತ್ರ ಆ ಮಹಾಭಾರತದಲ್ಲಿ ನಾಮಸಹಸ್ರಕಂ ವಿಷ್ಣು ನಾಮ ಸಹಸ್ರ ಯಾವುದೋ ವಿಷ್ಣು ಸಹಸ್ರನಾಮ, ಅದು ನಾಮ ಸಹಸ್ರಕಂ ಅಂದ್ರೆ ವಿಷ್ಣು ಸಹಸ್ರನಾಮ, ವೈಷ್ಣವಂ ಅಂತ ಅದೇ ವಿಷ್ಣು ಸಂಬಂಧವಾದದ್ದು, ಕೃಷ್ಣಗೀತಾ ಭಗವದ್ಗೀತಾ ಎರಡು ಒಂದೇ, ಚ ತತ್ ಜ್ಞಾನಾತ್ ಇವು ಎರಡರ ಜ್ಞಾನದಿಂದ ಮುಚ್ಯತೆ ಮೋಕ್ಷ ಮುಕ್ತಿಯನ್ನು ಪಡಿತಾನೆ, ಸಂಸಾರ ಬಂಧನದಿಂದ ಹೊರಗೆ ಬೀಳ್ತಾನೆ ಭಗವಂತ, ಮುಕ್ತಿಯನ್ನು ಮಾಡೋದ್ರಿಂದ ಮುಕ್ತರಾಗ್ತಾರೆ. ಅಂಜಸ ಅಂತ ಹೇಳಿದರೆ ಅವರು ಏನು ನಮಗೆ ಅಂಜಸ, ಈ ಅಂಜ ಅಂದ್ರೆ ಹತ್ತುಕೊಂಡಿರುವುದು, ಈ ಸಂಸಾರವೇ ನಮಗೆ ಒಂದು ಅಂಜಸ ಅಂದ್ರೆ ದೋಷ, ಆರ್ ವಾಟ್ ಎವರ್ ಇಸ್ ಬೈಂಡಿಂಗ್ ಅಸ್ ಬಂಧನ, ಈ ಬಂಧನದಿಂದ ಮುಚ್ಚ್ಯತೆ ಹೊರಗೆ ಬಿಡ್ತಾರೆ, ಆ ಬಂಧನದಿಂದ ಹೊರಗೆ ಬಿಡ್ತಾರೆ, ಮುಕ್ತಿಯನ್ನು ಪಡೆಯುತ್ತಾರೆ ಅಂತ ಹೇಳಿ, ನ ಭಾರತ ಸಮಂ ಶಾಸ್ತ್ರಂ ಭಾರತ ಮಹಾಭಾರತಕ್ಕೆ ಸಮಾನವಾದಂತಹ ಶಾಸ್ತ್ರವಿಲ್ಲ, ಶಾಸ್ತ್ರವೂ ಇಲ್ಲ. ಕುತ ಏವ ಅನಯೋಹೋ ಸಮಂ ಹಾಗಿರುವಾಗ ಅನಯೋಹೋ ಎರಡು ಯಾವ ಎರಡು, ವಿಷ್ಣು ಸಹಸ್ರನಾಮ ಭಗವದ್ಗೀತೆ, ಈ ಎರಡರಕ್ಕೆ ಸಮಾನವಾದದ್ದು ಇನ್ನೊಂದು ಇಲ್ಲ. ಭಾರತಂ ಸರ್ವ ವೇದಾಶ್ಚ ತುಲಾಂ ಆರೋಪಿತಾಪುರ, ನಾವು ನೋಡಿದಂತೆ ಮುಂಚೆ ಮಹಾಭಾರತವು ಎಲ್ಲ ವೇದಗಳನ್ನು ತುಲನೆ ಮಾಡಿದರು ದೇವೈಹಿ ಅಂದ್ರೆ ತುಲೆ ಮಾಡಲ್ಪಟ್ಟಿತು, ದೇವೈಹಿ ಬ್ರಹ್ಮಾದಿಭಿ ಸರ್ವೈಹಿ ಋಷಿಭಿಶ್ಚ ಸಮನ್ವಿತೈಹಿ, ದೇವತೆಗಳಿಂದ ಬ್ರಹ್ಮಾದಿಗಳಿಂದ ಎಲ್ಲ ಋಷಿಗಳಿಂದ ಕೂಡಿದವರಾಗಿ ಮಾಡಿದ್ದಾರೆ. ವ್ಯಾಸಸ್ಯ ಏವ ಆಜ್ಞೆಯ, ವ್ಯಾಸ ದೇವರ ಆಜ್ಞೆಯಿಂದಲೇ ಆಯಿತು. ತತ್ರತು ಅತಿರಿಚ್ಯತ ಭಾರತಂ, ಅಲ್ಲಿ ಮಹಾಭಾರತವು ಹೆಚ್ಚಾಗಿ ಬಂತು. ಮಹತ್ವಾತ್ ಭಾರವತ್ವಾಚ, ಮಹತ್ವವೂ ಇದೆ ಭಾರವೂ ಇದೆ, ಆದ್ದರಿಂದ ಅದಕ್ಕೆ ಮಹಾಭಾರತ ಅಂತ ಹೆಸರು ಬಂತು. ನಿರುಕ್ತಂ ಅಂದ್ರೆ ಡೆಫಿನಿಷನ್ ಎಟಿಮಾಲಜಿ, ನಿರುಕ್ತಂ ಅಸ್ಯ ಇದರ ಈ ನಿರುಕ್ತವನ್ನು, ಈ ಎಟಿಮಾಲಜಿಯನ್ನು, ಈ ಅಂದ್ರೆ ಇದರ ಅಂತರ ಅರ್ಥವನ್ನು, ಒಳಗಿನ ಅರ್ಥವನ್ನು ಯೋ ವೇದ ಯಾರು ತಿಳಿದಿದ್ದಾರೋ ಸರ್ವ ಪಾಪೈಹಿ ಪ್ರಮುಚ್ಯತೆ, ಎಲ್ಲ ಪಾಪಗಳಿಂದಲೂ ಬಿಡುಗಡೆ ಪಡುತ್ತಾರೆ. ಹೇಗೆ? ಇದರಿಂದ ಚಿತ್ತಶುದ್ಧಿಯಾಗಿ, ಅಂತಃಕರಣ ಶುದ್ಧಿಯಾಗಿ, ಇದರಿಂದ ಭಗವಂತನ ಬಗ್ಗೆ ಜ್ಞಾನದ ಬಗ್ಗೆ ರುಚಿಯನ್ನು ಪಡೆದು ಸಾಧನೆಯನ್ನು ಮಾಡಿ ಅದರ ಮೂಲಕವಾಗಿ ಮೋಕ್ಷವನ್ನು ಪಡಿತಾರೆ. ಸ್ವಯಂ ನಾರಾಯಣೋ ದೇವೈಹಿ, ಸ್ವಯಂ ನಾರಾಯಣನೇ ದೇವೈಹಿ ಬ್ರಹ್ಮರುದ್ರೇಂದ್ರ ಪೂರ್ವಕೈಹಿ, ಬ್ರಹ್ಮರುದ್ರೇಂದ್ರ ದೇವತೆಗಳಿಂದ ಕೂಡಿದವನಾಗಿ, ಅರ್ಥಿತ ಅವರಿಂದ ಪ್ರಾರ್ಥಿಸಲ್ಪಟ್ಟವನಾಗಿ, ವ್ಯಾಸತಾಂ ಪ್ರಾಪ್ಯ ವೇದವ್ಯಾಸರಾಗಿ ಅವತಾರವನ್ನು ಮಾಡಿ, ಕೇವಲಂ ತತ್ವ ನಿರ್ಣಯಂ, ಕೇವಲಂ ಅಂದ್ರೆ ಶುದ್ಧವಾಗಿರುವಂತಹ ಪರಮಾತ್ಮನ ಬಗ್ಗೆ ಸರಿಯಾಗಿ ತಿಳಿಸಿಕೊಡುವಂತಹ ತತ್ವ ನಿರ್ಣಯವನ್ನು ಚಕಾರ ಮಾಡಿದ್ದಾರೆ. ಪಂಚಮಂ ವೇದಂ, ಐದನೇ ವೇದ ಅಂತ ಕರೆಯಲ್ಪಡುವಂತಹ ಈ ಮಹಾಭಾರತವನ್ನು, ಮಹಾಭಾರತ ಸಂಹಿತಂ ಮಹಾಭಾರತ ಅಂತ ಕರೆಯಲ್ಪಡುವ ಈ ಪಂಚಮ ವೇದವನ್ನು ಮಾಡಿದ್ದಾರೆ ಅಂತೇಳಿ ಬ್ರಹ್ಮಾಂಡ ಪುರಾಣದಿಂದ ಮಹಾಭಾರತದ ವಿಷಯ, ಅದರಲ್ಲಿಯೂ ಗೀತೆಯ ಮಹತ್ವವನ್ನು ಈ ಗೀತಾ ತಾತ್ಪರ್ಯದ ಉದ್ಘಾತದಲ್ಲಿ ಅದನ್ನೇ ತಿಳಿಸಿಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ನಾನು ಇದನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದ್ರಿ. ಹರೇ ಶ್ರೀನಿವಾಸ, ಶ್ರೀಕೃಷ್ಣ ಅರ್ಪಣಮಸ್ತು.
ಹಾಂ.